ಇಂದ್ರವಂದಿತಂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸರಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಃಖಾರ್ಥಯೇ ನಮಃ. ಗುರುಮಖಿಲಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮ ಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲಸುಜನಶಿಷ್ಟಂ ನಿತ್ಯನಿರ್ಧೂತಕಷ್ಟಂ ಹಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನೀಲಾಕರಾರ್ಚಿತ ಅನಂತಲೀಲಾ ಗೋಪಾಲಪಾಲಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮ ವಿದ್ಯಾಗುರುನ್ ನಮಃ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾ ಭಾಗಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ವಾದಿರಾಜಪದ್ವಂದ್ವ ವಾರಿಜಾ ಸಪ್ತಮಾನಸಾನ್ ವಿಶ್ವಪ್ರಿಯ ಗುರೂನ್ ವಂದೇ ಮಂದೋಹಂ ಧೀಭಿ ಶುದ್ಧಯೇ. ಸತ್ಯಂ ಸತ್ಯಂ ಪುನಃಸತ್ಯಂ ವಿಷ್ಣುತೀರ್ಥಪ್ರಸಾದತಃ ಸರ್ವೇ ಕಾಮಾಃ ಭವಂತ್ಯೇವ ಶಪಥೋಬಿಂಬಸನ್ನಿಧೌ. ಚಿಂತಾಮಣಿಂ ಸಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಹ್ಯಭೀಷ್ಟದಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೇ. ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಯಾದಿಕವಯೇ ಮುಖ್ಯಂತಿಯಂ ಸೂರಯಃ ತೇಜೋವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಹ್ಲಾದರಾಜರ ಕುರಿತು ಚೆನ್ನಾಗಿ ವರ್ಣನೆ ಮಾಡುತ್ತಾ ಬರ್ತಾ ಇದ್ದಾರೆ. ತಸ್ಯ ದೈತ್ಯಪತೇ ಪುತ್ರಾಃ ಚತ್ವಾರಃ ಪರಮಾದ್ಭುತಾಃ. ಆ ದೈತ್ಯಪತಿಯಾಗಿರತಕ್ಕಂಥ ಹಿರಣ್ಯಕಶಿಪುವಿಗೆ ನಾಲ್ಕು ಜನ ಮಕ್ಕಳು ಅಂದರು. ಸರಿ, ಅವರ ಹೆಸರೇನು ಅಂದಾಗ, ಈಗ ಸಾಮಾನ್ಯವಾಗಿ ನಾವು ಯಾರಾದರೂ ನಮ್ಮ ಮೇಲೆ ಒಳ್ಳೆ ಪ್ರಭಾವ ಬೀರಿದರೆ, ತುಂಬ ಒಳ್ಳೆ ಪ್ರಭಾವ ಬೀರಿದರೆ, ಅವರ ಕುರಿತು ಯಾರಾದರೂ ಕೇಳಿದರೆ ನಾವು ಮಾತು ಪ್ರಯೋಗ ಮಾಡುವುದಿದೆ, ಅದ್ಭುತ ರೀ ಅವರು, ಅದ್ಭುತ ಅಂತ ಹೇಳ್ತೀವಿ. ಅಂದರೆ ಅವ್ರ ಹೆಸರು ಬೇರೆ ಇರುತ್ತೆ, ಅವ್ರ ಹೆಸರು ಅದ್ಭುತ ಅಲ್ಲ, ಅವರಲ್ಲಿ ಗುಣಗಳು ಅದ್ಭುತ. ಸರಿ, ನಮ್ಮಂಥವರು ಶಬ್ದ ಪ್ರಯೋಗ ಮಾಡಿದರೆ ಏನು ಪ್ರಯೋಜನ? ಪ್ರಹ್ಲಾದರಾಜರ ಕುರಿತು ಯಾರು ಪ್ರಯೋಗ ಮಾಡ್ತಾ ಇದ್ದಾರೆ ಈ ಶಬ್ದ ಅಂದರೆ, ಧರ್ಮರಾಜ ಸಭೆ ಮಾಡ್ತಾನೆ. ಸಭೆ ಮಾಡಿದಾಗ ಎಲ್ಲ ದೇವತೆಗಳು, ಋಷಿಗಳು, ಮುನಿಗಳು ಸೇರ್ತಾರಲ್ಲಿ. ಸೇರಿದಾಗ ಒಬ್ಬ ವ್ಯಕ್ತಿ ಆಕಾಶದಿಂದ ಇಳಿದು ಸಭೆಗೆ ಬರುತ್ತಾರೆ. ಆಕಾಶದಿಂದ ಇಳಿದು ಬರುತ್ತಾರೆ. ಆಕಾಶದಿಂದ ಇಳಿದು ಬರುವಾಗ ಆ ವ್ಯಕ್ತಿಯ ಕುರಿತು ಒಂದೂವರೆ ಪುಟದಷ್ಟು ಭಾರತದಲ್ಲಿ ಬರೀತಾರೆ, ಅಧ್ಯಾಯದಷ್ಟು. ಅಂದರೆ ಯಾರಿಗೆ ನಾಲ್ಕು ವೇದಗಳು ಪೂರ್ಣ ಮುಖೋದ್ಗತವು, ನಾಲ್ಕು ವೇದ ಬಾಯ್ಪಾಠ ಅವರಿಗೆ, ಉಪನಿಷತ್ತು, ಎಲ್ಲ ವೇದಾಂಗಗಳು, ಸಂಪೂರ್ಣ ಶಾಸ್ತ್ರ ಮುಖೋದ್ಗತ, ಯಾರಿಗೆ ದೇವರು ಹೃದಯದಲ್ಲಿ ದರ್ಶನ ಕೊಡ್ತಾ ಇದ್ದಾರೋ, ಕರೆದರೆ ದರ್ಶನ ಕೊಡುತ್ತಾರೋ, ಜಗತ್ತಿಗೆ ಅನೇಕ ಜನರಿಗೆ ಗುರುಗಳು ತುಂಬ ಹೇಳ್ತಾ ಹೋಗ್ತಾರೆ, ತುಂಬ ಹೇಳ್ತಾ ಹೋಗ್ತಾರೆ. ಕೊನೆಗೆ ಹೇಳ್ತಾರೆ, ಯಾರಪ್ಪ ಅದು ಅಂದರೆ ನಾರದರು. ಅವರು ಬಂದ ಕೂಡಲೇ ಇಡೀ ಸಭೆ ಎದ್ದು ನಿಲ್ಲುತ್ತೆ. ವೇದವ್ಯಾಸರು, ಪರಶುರಾಮ ದೇವರು ಬಿಟ್ಟು ವಿಶೇಷವಾಗಿ ಎಲ್ಲರೂ ಎದ್ದು ನಿಲ್ಲುತ್ತಾರೆ. ಅಂಥ ನಾರದರು ಹೇಳುವ ಮಾತು ಏನಂತ, ಈ ನಾಲ್ಕು ಜನ ಹುಡುಗರು ಏನು ಅಂದರೆ ಪರಮಾದ್ಭುತ, ಬರೇ ಅದ್ಭುತರಲ್ಲ, ಪರಮ ಅದ್ಭುತರು ಅಂತ. ಅಂದರೆ ಹೇಗಿರಬೇಕಾ ಹುಡುಗರ ವ್ಯಕ್ತಿತ್ವ? ಅದರಲ್ಲಿ ಆ ನಾಲ್ಕು ಜನರು ಪರಮಾದ್ಭುತರು. ಪ್ರಹ್ಲಾದೋ ಭೂನ್ ಮಹಾಂ ತೇಷಾಂ ಗುಣೈರ್ ಮಹಾ ಮಹದುಪಾಸಕಃ, ಅದರಲ್ಲಿ ಪ್ರಹ್ಲಾದರಾದರೂ ಜ್ಯೇಷ್ಠ ಶ್ರೇಷ್ಠ, ದೊಡ್ಡ ದೊಡ್ಡ ಗುಣಗಳಿಂದ ಭಗವಂತನ ಉಪಾಸನೆ ಮಾಡ್ತಾ ಇದ್ರು ಅಂದರು. ಈ ಸಬ್ಜೆಕ್ಟೇ ನಮಗೆ ಟಚ್ ಇಲ್ಲದ ಸಬ್ಜೆಕ್ಟ್. ಏನದು ಅಂದರೆ, ಸಾಮಾನ್ಯವಾಗಿ ಮನಸ್ಸು ನಮ್ಮದು ಒಂದು ಕ್ಷಣ, ಆ ಕ್ಷಣದಲ್ಲಿ ಒಂದು ಕಡೆ ಮಾತ್ರ ಇರಲಿಕ್ಕೆ ಸಾಧ್ಯ, ಒಂದು ಕಡೆ ಮಾತ್ರ ಇರಲಿಕ್ಕೆ ಸಾಧ್ಯ. ಇನ್ನೊಂದು ಕಡೆ ಹೋಗಬೇಕಾದರೆ ಅದೇ ಕ್ಷಣದಲ್ಲಿ ಇದನ್ನು ಬಿಡಬೇಕಾಗಿದೆ. ಒಂದೇ ಕ್ಷಣದಲ್ಲಿ ಎರಡು ಕಡೆ ಇರಲಿಕ್ಕೆ ನಮ್ಮ ಮನಸ್ಸಿಗೆ ಆಗಲ್ಲ. ಇಲ್ಲಿ ದೇವರ ಗುಣಗಳೇನಿವೆ, ಆ ಗುಣಗಳಲ್ಲಿ ಒಂದು ಗುಣ ತಗೊಂಡರೆ ಅದರಲ್ಲೇ ಮನಸ್ಸಿಟ್ಟರೆ ಆ ರೀತಿ ಭಗವಂತ ದರ್ಶನ ಕೊಡ್ತಾನೆ. ಅದಕ್ಕೆ ನಮಗೆ ಮನುಷ್ಯರಿಗೆ, ಅದರಲ್ಲಿ ಮನುಷ್ಯೋತ್ತಮರಿಗೆ ನಾಲ್ಕು ಗುಣಗಳು ಕೊಡ್ತಾರೆ. ಸತ್, ಚಿತ್, ಆನಂದ, ಆತ್ಮ ಅಂತ ಕೊಟ್ಟು ನಾಲ್ಕು ನಿಮ್ಗೆ ಆಗಲ್ಲ, ಒಂದಾದರೂ ತಗೊಳ್ರಿ. ಯಾವುದು? ಆತ್ಮ ಗುಣೋಪಾಸನ ಕಂಪಲ್ಸರಿ ಎಲ್ಲರಿಗೆ ಆತ್ಮ ಅಂತ ಆಚಾರ್ಯ ಹೇಳ್ತಾರೆ. ದೇವತೆಗಳು ವಿಶೇಷವಾಗಿ ಯಥಾಕ್ರಮಂ ಬಹುಗುಣೈ ಅನೇಕ ಗುಣಗಳು ಉಪಾಸನೆ ಮಾಡುತ್ತಾರೆ. ಸ್ವಲ್ಪ ಈ ಸಬ್ಜೆಕ್ಟ್ ನೋಡಬೇಕು. ಯಾಕೆ, ಪಕ್ಕದಲ್ಲೇ ವೃಂದಾವನದಲ್ಲಿ ಕೂತಿರ್ತಾರೆ ಒಳಗೆ ಸ್ವಾಮಿಗಳು ರಾಯರು, ಅವರ ಮಹಿಮೆಯೇ ಗೊತ್ತಿಲ್ಲದೆ ಸುತ್ತಾಗ್ತಾ ಇರ್ತೇನೆ, ಅವ ಸುತ್ತು ಓಡಾಡ್ತಾ ಇರ್ತೇನೆ. ಈಗ ನೋಡಿ, ದೇವರ ಒಂದು ಗುಣ ಆತ್ಮ ಸ್ವಾಮಿ ಅಂತ ಅವನನ್ನ ಎಡಬಿಡದೆ ಚಿಂತನೆ ಮಾಡಬೇಕು. ಹಾಗಾದರೆ ಮನಸ್ಸು ಎಷ್ಟು ಕಡೆ ಇರ್ಲಿಕ್ಕೆ ಸಾಧ್ಯ? ಅದರಲ್ಲೇ ಇರಬೇಕು. ಇನ್ನು ನೆಕ್ಸ್ಟ್ ಗುಣಕ್ಕೆ ಹೋಗ್ಲಿಕ್ಕಿಲ್ಲ. ಯಾಕೆ, ನಾವು ಸಾಂಶರಲ್ಲ, ದೇವತೆಗಳಲ್ಲ. ದೇವತೆಗಳಿಗೆ ಹೇಗಿರುತ್ತೆ ಸೆಟಪ್ ಅಂದರೆ, ಅವರ ಮನಸ್ಸಿನಲ್ಲಿ ನಾನಾ ವಿಭಾಗಗಳಿರುತ್ತೆ. ಏಕಕಾಲದಲ್ಲಿ ಅಟ್ ಎ ಟೈಮ್ ಅನೇಕ ಕಡೆ ನಾನ್ ಸ್ಟಾಪ್ ಆಗಿ ಕಾನ್ಸಂಟ್ರೇಟ್ ಮಾಡುವಂಥ ಕೆಪ್ಯಾಸಿಟಿ ದೇವತೆಗಳಿಗಿರುತ್ತೆ. ಏಕಕಾಲದಲ್ಲಿ ನಾಲ್ಕು ಐದು ಆರು ಏಳು ಗುಣಗಳನ್ನು ನಾನ್ ಸ್ಟಾಪ್ ಆಗಿ ಚಿಂತನೆ ಮಾಡುತ್ತಾರೆ. ಇದು ದೇವತೆಗಳ ಶಕ್ತಿ, ನಮಗೆ ಕನಸಲ್ಲೂ ಬರಲ್ಲ. ಅಂಥ ಉಪಾಸನೆ ಪ್ರಹ್ಲಾದರಾದರೂ ಮಾಡ್ತಿದ್ರಂತೆ. ಅಂದರೆ ಪ್ರಹ್ಲಾದರಾದರ ಶಕ್ತಿ ಎಂಥದ್ದು ಅಂದರೆ, ಏಕಕಾಲದಲ್ಲಿ ದೇವರ ಅನೇಕ ಗುಣಗಳಲ್ಲಿ ನಾನ್ ಸ್ಟಾಪ್ ಆಗಿ ಮನಸ್ಸಿಡುವ ಶಕ್ತಿ ಯಾರದ್ದು? ಪ್ರಹ್ಲಾದರಾದರದ್ದು. ಅವಾಗ ಸ್ವಲ್ಪ ನಮಗೂ ಆಸೆ ಆಗುತ್ತಾ, ಸ್ವಾಮಿ ಆ ಏನು ಗುಣಗಳು, ನಾವಂತೂ ಇಡ್ಲಿಕ್ಕಾಗಲ್ಲ ಮನಸ್ಸು. ನೀವು ಯಾವ್ಯಾವ ಗುಣಗಳಲ್ಲಿ ಅಂಥ ಪರಿ ಮನಸ್ಸಿಟ್ಟಿದ್ದೀರೋ ಸ್ವಲ್ಪ ಪಟ್ಟಿ ಕೊಡ್ತೀರಾ? ಕೇಳಾದರೂ ಕೇಳ್ತೀವಿ ಅಂತೀರಾ? ಅದನ್ನೇ ರಾಯರು ಪಟ್ಟಿ ಮಾಡಿದ್ದು ಎಲ್ಲಿ? ಪ್ರಾತಃ ಸಂಕಲ್ಪ ಗದ್ಯದಲ್ಲಿ. ಅವರಿಗೆ ಯಾವ ಯಾವ ಗುಣಗಳು ಎಟಕಿದೆ ಅವೆಲ್ಲ ಪಟ್ಟಿ ಕೊಟ್ರು. ತಲೆ ಸುತ್ತು ಬಂದು ಬೀಳುವ ಪ್ರಸಂಗ ನಮಗೆ, ಯಪ್ಪ ಅಂತ. ಅಂಥವರು ಪ್ರಹ್ಲಾದ ರಾಜರು. ಈ ಥರ ನಾನು ಪರಿಚಯ ಮಾಡಿಕೊಡದೆ ಏನೋ ತುಂಬ ಗುಣಗಳಂತೆ ಉಪಾಸನೆ ಮಾಡ್ತಾರಂತೆ ಅಂತ ಹೇಳಿಬಿಟ್ರೆ ಏನೋ ಮಾಡ್ಕೊಳ್ಳಿ ಬಿಡ್ರಿ, ಅದಕ್ಕೇನಾಯಿತು ಅಂತ ನಾನು ಹೋಗ್ತೀವಿ ಹೋಗ್ತಾನೆ. ಅಂಥ ದೊಡ್ಡವರು ಒಳಗೆ ಕೂತಿದ್ದಾರೆ. ಸರಿ, ಈ ಗುಣಗಳು ಒಂದಿದ್ರೇನು, ನಾಲ್ಕಿದ್ರೇನು, ಎಷ್ಟು ಉಪಾಸನೆ ಮಾಡಿದ್ರೇನು ಅಂತ ಹೇಳ್ತಾರೆ. ಒಂದು ಗುಣ ಉಪಾಸನೆ ಮಾಡಿದರೇನೆ ಅದ್ಭುತ ಫಲಗಳು ಬರುತ್ತೆ. ಇನ್ನ ಹೆಚ್ಚಿಗೆ 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 ಗುಣ ಉಪಾಸನೆ ಮಾಡಿದರೆ ವಿಶೇಷ ಫಲ ಬರುತ್ತೆ. ಅಂಥ ಫಲಗಳು ಬರುತ್ತೆ ಅವರಿಗೆಲ್ಲ, ಅಂಥ ಫಲವಂತರಾದ್ದರಿಂದ. ಅಂಥ ಗುಣಗಳು ಉಪಾಸನೆ ಮಾಡಿ 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 ಎಷ್ಟು ತುಂಬಾ ಪುಣ್ಯ ಗಳಿಸಿದ್ದಾರೆ. ಯಾರು? ನಮ್ಮ ರಾಘವೇಂದ್ರ ಸ್ವಾಮಿಗಳು. ಆ ಗಳಿಸಿದ ಪುಣ್ಯ ತುಂಬಾ ಜಾಸ್ತಿ ಆಗಿದೆ ಅವರಿಗೆ. ಬೇಡದ್ದಾಗಿದೆ ಇವಾಗ, ಅನಿಷ್ಟ ಆಗಿದೆ, ಇಷ್ಟ ಅಲ್ಲ, ಅನಿಷ್ಟ ಆಗಿದೆ. ಅಂದರೆ ಅದರಲ್ಲಿ ಇಷ್ಟ ಅನಿಷ್ಟ ಅಂತ ಎರಡು. ಹೇಗೆ, ಅಕ್ಕಿಗಾಗಿ ನಾವು ಬೆಳೆಯನ್ನು ಬೆಳೆಸಿದರೆ ಜೊತೆಗೆ ಜೊಳ್ಳು ಬರುತ್ತೆ, ಹಾಗೆ ಪುಣ್ಯದಲ್ಲಿ ದೇವರ ಪ್ರೀತಿಗಾಗಿ ಅವರು ಗುಣೋಪಾಸನೆ ಮಾಡಿದರೆ ಅವರಿಗೆ ಮೋಕ್ಷ ಪರ್ಯಂತ ಮೋಕ್ಷದಲ್ಲೂ ಉಪಯೋಗ ಬೀಳುವಂತಹ ಪುಣ್ಯ ಬಂದಿದೆ, ಅದವ್ರು ಯಾರಿಗೆ ಕೊಡಲ್ಲ. ಜೊತೆಗೆ ಜೊಳ್ಳಿನಂಥ ಪುಣ್ಯ ತುಂಬಾ ಬಂದಿದೆ ನೋಡ್ರಿ. ಸಾಮಾನ್ಯವಾಗಿ ಅಕ್ಕಿ ಎಷ್ಟು ಬರುತ್ತೋ ಜೊಳ್ಳಷ್ಟು ಬರುತ್ತ, ಡಬಲ್ ಬರುತ್ತೆ, ತ್ರಿಬಲ್ ಬರುತ್ತೆ. ನೋಡಿದ್ರೆ ಹೊಲ ತುಂಬ ಬಿದ್ದಿರುತ್ತೆ, ಅಕ್ಕಿ ಚೂರೇ ಬಂದಿರುತ್ತೆ ಇವರಿಗೆ. ಅದೇ ಥರ ಇವರಿಗೆ ಬಂದ ಇಷ್ಟ ಪುಣ್ಯ ಚೂರಿದ್ದರೆ ಅನಿಷ್ಟ ಪುಣ್ಯ ಜಾಸ್ತಿ. ಈ ಅನಿಷ್ಟ ಪುಣ್ಯ ಅಂದರೆ ಏನು ಹೇಳ್ತಾರೆ? ನಾವೇನು ಬಯಸ್ತೀವಲ್ಲ, ಇದು ಬೇಕು ಅದು ಬೇಕು ಅದು ಇದು ಅದೆಲ್ಲ ಬರೋದು ಅವ್ರಿಗೆ, ಅದು ಬೇಕಾಗಿಲ್ಲ, ಅದು ವೇಸ್ಟ್ ಅವರಿಗೆ. ಯಾಕೆ? ಆ ಪುಣ್ಯಗಳಿಂದ ಬರುವ ಭೋಗ, ಭೋಗದಿಂದ ಬರುವ ಸುಖಕ್ಕಿಂತ ತಾತನಷ್ಟು ಸುಖ ದೇವರ ಸ್ಮರಣೆಯಿಂದ ಅವರಿಗೆ ಬರುವಾಗ ಮತ್ತು ಅದರ ಕಡೆ ನೋಡ್ತಾರ ತೂ ಅಂತಾರೆ. ಆದರೆ ಅದನ್ನು ದೇವರು ಹೇಳಿದ್ದಾರೆ ಅವರಿಗೆ, ಇದನ್ನ ವ್ಯರ್ಥ ಮಾಡಬಾರದು, ಇದಕ್ಕಾಗಿದ್ದವರು ತುಂಬ ಜನ ಇದ್ದಾರೆ. ಅದಕ್ಕೆ ನಿಮ್ಮ ಸೇವಾ ಮಾಡಲಿಕ್ಕೆ ಯಾರ್ಯಾರು ಬರ್ತಾರೆ ಅವರಿಗೆ ಈ ಸೂಟ್ ಕೇಸ್ ತೆಗೆದು ಕೊಟ್ಟು ಕಳಿಸ್ತಾ ಬನ್ರಿ. ಅದಕ್ಕೆ ರಾಯರ ಹತ್ರ ಬಂದರೆ ಏನು ಸರ 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 ಫಲ ಬರುತ್ತಲ್ಲ, ಎಲ್ಲಿಂದ? ನಾವು ಸುತ್ತಾಕಿದ್ದಕ್ಕೆ ಅಷ್ಟು ಫಲ ಬರಲ್ಲ, ಅವರು ನಾವು ಸುತ್ತಾಕಿದ್ದು ನೆಪ ಮಾಡಿಕೊಂಡು ಅವರದ್ದೇ ತೆಗೆದು ಕೊಡ್ತಾ ಇದ್ದಾರೆ, ಅನಿಷ್ಟ ಪುಣ್ಯ. ಅದಕ್ಕೆ ಇಂಥ ಅದ್ಭುತವಾಗಿರತಕ್ಕಂಥ ಗುಣೋಪಾಸನೆ ಅವರದ್ದು. ಇನ್ನ ಪ್ರಾಯಶಃ ನೀವು ರಾಘವೇಂದ್ರೆ ನಮ್ಮ ಪ್ರಹ್ಲಾದರಾದರ ಗುಣಗಳ ಚಿಂತನೆ, ಹಾಗೆ ಪ್ರಹ್ಲಾದರಾಜರು ಮಾಡಿದ ಉಪದೇಶ, ಹಾಗೆ ಪ್ರಹ್ಲಾದರಾಜರು ಮಾಡಿದ ಸ್ತೋತ್ರ, ಈ ಮೂರು ಮುಖ್ಯ ಸಪ್ತಮ ಸ್ಕಂದದಲ್ಲಿ. ಈ ಮೂರನ್ನ ಪೂರ್ಣವಾಗಿ ಬದುಕಿನಲ್ಲಿ ಒಮ್ಮೆ ಆದರೂ ಕೇಳಬೇಕು, ಶ್ಲೋಕ ಶ್ಲೋಕ ಕೇಳಬೇಕು, ತೃಪ್ತಿಯಿಂದ ಪ್ರಾಣ ಬಿಡಬೇಕು. ಕೊನೆಗೆ ಅಪ್ಪ ಪ್ರಹ್ಲಾದರಾಜರದೆಲ್ಲ ಕೇಳಿದ್ದೀವಿ ಅಂತ. ಹಾಗೆ ನೀವು ಮಾಡಬೇಕಾದ್ರೆ ಅಟ್ಲೀಸ್ಟ್ ಆ ಮೂರಕ್ಕೆ ಒಂದು ತಿಂಗಳು ಪ್ರವಚನ ನೀವು ಇಟ್ಟುಕೋಬೇಕು. ದಿನಕ್ಕೆ ಎರಡಾದರೂ ತಾಸಿರಬೇಕು. ದಿನಕ್ಕೆ ಎರಡು ತಾಸು ಪ್ರಕಾರ ಒಂದು ತಿಂಗಳು ಇಟ್ಟುಕೊಂಡ್ರೆ ಆ ಮೂರರನ್ನ ಚೂರು ಹೇಳಲಿಕ್ಕೆ ಸಾಧ್ಯ. ಇನ್ನ ಬೇಕಾ ಎರಡು ಮೂರು ತಿಂಗಳು ಇಟ್ಕೊಳ್ತೀರಾ, ವಿಸ್ತಾರವಾಗಿ ಬರುತ್ತೆ, ಏ ಅದು ಕಟ್ಕೊಂಡು ನಮಗೇನು ಅಂತ ಹೇಳ್ತೀರಾ? ಇದನ್ನ ಪ್ರಹ್ಲಾದರಾದರು ಮಾಡಿದ ಸ್ತೋತ್ರ, ಪ್ರಹ್ಲಾದರಾದರು ಮಾಡಿದ ಉಪದೇಶ, ಪ್ರಹ್ಲಾದರಾದರ ಗುಣಗಳು, ಈ ಮೂರನ್ನ ತೆಗೆದು ರಾಘವೇಂದ್ರ ಸ್ವಾಮಿಗಳ ಹತ್ರ ಒಬ್ಬರು ಅರ್ಚಕರಿದ್ದರು. ಅವರಿಗೆ ಅಲ್ಲಿ ವೆಂಕೋಬಾಚಾರ್ಯರು ಅಂತ ಒಬ್ಬರು ಪಂಡಿತರು ಇಲ್ಲಿ ಮಂತ್ರಾಲಯದಲ್ಲಿ ಇದ್ದರು ಸತ್ಯಧ್ಯಾನರ ಕಾಲಕ್ಕೆ. ಅವರ ವಿಚಾರ ಏನು ಅಂದರೆ, ಅವರು ಅನೇಕ ಬಹಳ ದೊಡ್ಡ ಪಂಡಿತರು, ಅಷ್ಟೇ ನಿಗರವಿ, ಏಕಾಂತ ಪ್ರಿಯರು, ಸದಾ ಚಿಂತನೆ ಮಾಡಿಕೊಳ್ತಾ ಇರೋದು. ಅವರಿಗೂ ಸಂಶಯಗಳು ಬರ್ತಾ ಇತ್ತು ತುಂಬ. ಆ ಸಂಶಯಗಳು ಬಂದಾಗ ರಾಯರ ಹತ್ತಿರ ಬಂದು ಮನೆಯಿಂದ ಅಲ್ಲೇ ಅಗ್ರಹಾರ ಥರ ಇದೆಯಲ್ಲ ಒಳಗೆ ಮಂತ್ರಾಲಯದಲ್ಲಿ, ಅಲ್ಲಿಂದ ಬರಬೇಕು, ನಡ್ಕೊಂಡು ರಾಯರ ಸುತ್ತ ಪ್ರದಕ್ಷಿಣೆ ಮಾಡಬೇಕು. ಏನು ರಿಕ್ವೆಸ್ಟಪ್ಪ ಅಂದರೆ ರಾಯರ ಹತ್ರ ಏನು ಬೇಕು ವರ ಬೇಡಬೇಕು, ನನಗೆ ಸಂಶಯ ಬಂದಿದೆ ಪರಿಹಾರ ಮಾಡಿ. ನೋಡಿ ಹೇಗೆ ಪರಿಹಾರ ಮಾಡಬೇಕು, ಅವರು ಮನೆಗೆ ಹೋಗುವುದರೊಳಗೆ ಯಾವುದೋ ಒಂದು ಪತ್ರ ಹಾಳೆ ಅವರ ಮುಂದೆ ಗಾಳಿಗೆ ಬಂದು ಬೀಳಬೇಕು, ಅವರ ತೆಗಿಬೇಕು, ಅದರೊಳಗೆ ಸೊಲ್ಯೂಷನ್ ಇರಬೇಕು, ಅದು ರಾಯರು ಬರೆದದ್ದೇ ಪಂಕ್ತಿ ಇರಬೇಕು. ನೋಡಪ್ಪ ಇದು ಉತ್ತರ. ಇಂಥದ್ದು ಆ ಸನ್ನಿಧಾನ. ಅಂಥ ವೆಂಕೋಪಾಚಾರ್ಯರು ಅಲ್ಲಿರುವ ಅರ್ಚಕರಿಗೆ ಈ ಮೂರನ್ನು ಪಾಠ ಮಾಡಿ ಇದು ಹೇಳುತ್ತಾ ರಾಯರಿಗೆ ಅಭಿಷೇಕ ಮಾಡಯ್ಯ. ರಾಯರು ಪ್ರೀತರಾಗಿ ಅವರಿಗೆ ಅಷ್ಟು ಅನುಗ್ರಹ ಮಾಡಿದರು. ಅಂಥದ್ದು ಈ ಮೂರು ರಾಯರ ಗುಣಗಳು, ರಾಯರ ಅಂದರೆ ಪ್ರಹ್ಲಾದರಾಜರ ವಿಶೇಷವಾದಂಥ ಉಪದೇಶ, ಪ್ರಹ್ಲಾದರಾಜರ ಸ್ತೋತ್ರ. ಇನ್ನೊಂದು ಹೇಳಿಬಿಡ್ತೇನೆ, ಯಾಕಂದರೆ ಉತ್ತರಾದಿ ಮಠದಲ್ಲಿ ಬಂದಿರತಕ್ಕಂಥ ಅನೇಕ ಯತಿಶ್ರೇಷ್ಠರು ಅವರಲ್ಲಿ ಸತ್ಯಧ್ಯಾನರ ಗುರುಗಳು ಸತ್ಯಜ್ಞಾನರು. ಪ್ರಾಯಶಃ ನೀವು ನೋಡಿದ್ದೀರೋ ಇಲ್ಲೋ ಗೊತ್ತಿಲ್ಲ, ರಾಜಮಹೇಂದ್ರಿಯಲ್ಲಿ ಅವರ ಮೂಲ ವೃಂದಾವನ ಇದೆ. ಅದ್ಭುತ ವ್ಯಕ್ತಿ, ಅದ್ಭುತ ವ್ಯಕ್ತಿ ಅಂತ ಆ ಮಹಾನುಭಾವರು ಅಂತ ನಾ ಯಾಕೆ ಹೇಳಿದ್ರೆ ಅವರ ಚರಿತ್ರೆ ಚೆನ್ನಾಗಿ ಗೊತ್ತು. ಅಂಥ ಅದ್ಭುತ ವ್ಯಕ್ತಿ, ಪ್ರಾರ್ಥನೆ ಮಾಡಿದವರಿಗೆ ಸ್ವಪ್ನ ದರ್ಶನ ಕೊಟ್ಟು ಅನುಗ್ರಹ ಮಾಡುವಂಥ ಜ್ಞಾನಿಗಳವರು. ಅವರು ಒಂದು ಕಡೆ ಈ ಸಂಚಾರ ಹೋಗ್ತಾ ಹೋಗ್ತಾ ಒಂದು ಕಾಡಿನ ಪ್ರದೇಶ ಬರುತ್ತೆ. ಆ ಕಾಡಿನ ಪ್ರದೇಶ ಬಂದಾಗ ಎಲ್ಲಿ ಇಳ್ಕೋಬೇಕು, ಸಂಜೆ ಆಗ್ತಾ ಇದೆ, ಹಾಗೆ ರಾತ್ರಿ ಪ್ರಯಾಣ ಇಲ್ಲ, ದರೋಡೆಕಾರರೆಲ್ಲ ಇರ್ತಾರೆ. ಅದಕ್ಕೆ ದೇವಸ್ಥಾನ ಕಾಣಿಸ್ತು, ನೋಡಪ್ಪ ಯಾವುದೋ ದೇವಸ್ಥಾನ ಇದೆ, ಇಲ್ಲಿ ಇಳಿಯೋಣ ಅಂತ. ಆಗೆಲ್ಲ ಕುದುರೆ ಅದು ಇದು ಎಲ್ಲ ಕಟ್ಟಿಕೊಂಡು ಹೋಗೋದು, ಎಲ್ಲ ಸಾಮಾನು ಹಾಕ್ಕೊಂಡು ಅಲ್ಲಿ ನೋಡುತ್ತಾರೆ, ನರಸಿಂಹದೇವ್ರ ದೇವಸ್ಥಾನ. ಸರಿ ಆಯ್ತಪ್ಪ ಅಂತ ಅಲ್ಲೇ ಬಿಡಾರ ಹಾಕಿದ್ದಾರೆ. ಈ ಶಿಷ್ಯರೆಲ್ಲ ಪೀಠಗಳು ಹಾಕಿ ಎಲ್ಲ ತಯಾರು ಮಾಡಿ ಎಲ್ಲ ಮಾಡಿಕೊಳ್ತಾ ಇದ್ದಾರೆ. ಸ್ವಾಮಿಗಳೇನು ಮಾಡಬೇಕು, ಈ ಶಿಷ್ಯರು ಸಂಧ್ಯಾವಂದನಿಗೆ ಹೋಗಿದ್ದಾರೆ. ಸದೆಯಾಗಿ ಪ್ರದೋಷ ಕಾಲ, ಅಂತಹ ಕಾಲಕ್ಕೆ ಸ್ವಾಮಿಗಳು ವಿಶೇಷವಾಗಿ ಒಳಗೆ ನರಸಿಂಹದೇವರ ಹತ್ರ ಕೂತ್ಕೊಂಡು ಜಪ ಮಾಡಿಕೊಳ್ತಾ ಇದ್ದಾರೆ. ಅವರು ಸುಮ್ಮನೆ ಇದ್ದಾರಾ, ಇದೇ ಸ್ತೋತ್ರ ಆ ಚರಿತ್ರೆಯಲ್ಲಿ ಬರುತ್ತೆ ನೋಡಿ, ನರಸಿಂಹದೇವರನ್ನ ಪ್ರಹ್ಲಾದರಾಜರು ಮಾಡಿದ ಸ್ತೋತ್ರ ಇದೆಯಲ್ಲ ಅದು ಹೇಳಲಿಕ್ಕೆ ಶುರು ಮಾಡಿದ. ಶುರು ಮಾಡಿದರೆ ಅಲ್ಲ, ಆ ಸ್ವಾಮಿ ಹೇಳ್ತಾನೆ, ನಿನ್ನನ್ನ ನನ್ನನ್ನ ಸ್ಮರಣೆ ಮಾಡಿ, ಪ್ರಹ್ಲಾದರಾಜರನ್ನ ನರಸಿಂಹದೇವರನ್ನ ಸ್ಮರಣೆ ಮಾಡಿ ಯಾರು ಈ ಸ್ತೋತ್ರ ಹೇಳುತ್ತಾರೋ ಅವರ ಹಿಂದೆ ನಾನು ಇರ್ತೇನೆ ಅಂತ. ನರಸಿಂಹದೇವರೇ ಹೇಳ್ತಾರದು, ಸುಮ್ಮನೆ ಅಲ್ಲ. ಆ ಸ್ತೋತ್ರ ಹೇಳ್ತಾ ಇದ್ರೆ ಇನ್ನು ನರಸಿಂಹದೇವರು ಸುಮ್ಮನೆ ಇರ್ಲಿಕ್ಕಾಗತ್ತ, ಗಟ್ಟಿಯಾಗಿ ಗರ್ಜನೆ ಮಾಡಿದ. ಸಿಂಹ ಗರ್ಜನೆ ಆಯ್ತಲ್ಲಿ ಎಲ್ಲ ಪರಾರ್, ಯಾರು ಎಲ್ಲ ಸ್ಟಾಫ್ಗೆಲ್ಲ ಕೇಳಿಸ್ತು, ಸ್ವಾಮಿಗೆ ಮಾತ್ರ ಅಲ್ಲ ಎಲ್ಲ ಸಿಬ್ಬಂದಿಗೂ ಕೇಳಿಸಿ ಎಲ್ಲರೂ ಬಿಸಾಡಿ ಓಡಿದ್ದಾರೆ. ಸಿಂಹ ಬಂದು ಸತ್ತು ಕೂತ್ರೆ ಹೆಂಗೆ ಅಂತ ಎಲ್ಲರೂ ಓಡಿದ್ದಾರೆ. ದೂರ ಓಡಿ ನೋಡ್ತಾರೆ, ಸ್ವಾಮಿಗಳೊಬ್ಬಳೇ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ, ಇವರೇ ಉಳಿದಿದ್ದಾರೋ ಇಲ್ವೋ ಏನೋ, ನಾನಾ ಆಲೋಚನೆ ಇರುತ್ತಲ್ಲ ಮುಂದಿನ ಆಲೋಚನೆಗಳು. ಅದೇ ನಾ ಹೇಳಿಲ್ಲ, ಮುಂದಿನ ಆಲೋಚನೆ ತುಂಬ ಇರುತ್ತಲ್ಲ, ಎಲ್ಲ ಆಲೋಚನೆಗಳು ಮಾಡ್ತಾ ಇದ್ದಾರೆ. ಅಷ್ಟೊಳಕ್ಕೆ ಬಂದು ನೋಡ್ತಾರೆ, ಸ್ವಾಮಿಗಳು ಸಂತೋಷವಾಗಿದ್ದಾರೆ. ಸ್ವಾಮಿ ನಿಮ್ಗೇನಾಗಿಲ್ಲ ಅಂದ್ರೆ, ಏ ಹುಚ್ಚ, ಸಿಂಹ ಅಂದ್ರೆ ಅದಲ್ಲೂ ಸಿಂಹ ಈತನೇ ಒದರಿದ್ದು ಅಂತ. ಹಾಗೆ ಅಂಥ ಅಪರೂಪದ್ದು ಪ್ರಹ್ಲಾದರಾಜರು ಮಾಡಿದ ಸ್ತೋತ್ರ, ಒಂದೊಂದು ಅದ್ಭುತವಾಗಿರತಕ್ಕಂಥ ವಿಷಯ. ಆದರೆ ನಾನು ಇಷ್ಟು ಹೇಳಲಿಕ್ಕೆ 15 ನಿಮಿಷ ಆಯಿತು. ನಾ ಸ್ತೋತ್ರ ಹೇಳೋದ್ರೊಳಗೆ ಕೃಷ್ಣಾರ್ಪಣ, ತೆಂಗಿನಕಾಯಿ ಬಂದು ಕೂತಿದೆ, ನರಸಿಂಹ ಬರಬೇಕು ಇವತ್ತು ಹೊರಕ್ಕೆ ಅಲ್ವಾ, ಆದ್ದರಿಂದ ಪರಿಚಯ ಮಾಡಿಕೊಟ್ಟೆ. ಯಾಕಂದ್ರೆ ನರಸಿಂಹ ಬರಬೇಕು ಅಂತ ತೆಂಗಿನಕಾಯಿ ಬಂದಿದೆ, ಬರದಿದೆ ತೆಂಗಿನಕಾಯಿ ವೇಸ್ಟ್ ಆಗುತ್ತೆ. ಆದ್ದರಿಂದ ಸರಿಯಪ್ಪ, ಏನಿದೆ ದೇವರು ಪಾಪ ನಾವು ಕರೆದ್ರೆ ಬಂದ್ಬಿಡ್ತಾನೆ, ಒಂದು ಕ್ಷಣದಲ್ಲಿ ಬರ್ತಾನೆ, ಕೃಷ್ಣನು ಬರ್ಬೋದು ಇವತ್ತು, ಅದಕ್ಕೇನಂತೆ ನಾವು ಕರೆದ್ರೆ ಬಂದ್ಬಿಡ್ತಾನೆ. ಸರಿ, ಹಾಗಾದರೆ ವಿಶೇಷವಾಗಿ ಪ್ರಹ್ಲಾದರಾಜರ ಅದ್ಭುತವಾದ ಅನೇಕ ವರ್ಣನೆ ಮಾಡಿ ಕೊನೆಗಂದ್ರು, ಇಂಥ ಒಳ್ಳೆ ಹುಡುಗನನ್ನ ಕೊಲ್ಲಲಿಕ್ಕೆ ಹಿರಣ್ಯಕಶಿಪು ನೋಡಿದ. ಅವಾಗ ಹೇಳ್ತಾರೆ, ಯಾಕೆ ಪ್ರಹ್ಲಾದರಾಜರನ್ನ ಕೊಲ್ಲಬೇಕು ಅಂತ ನೋಡಿದರು. ಹೇಳ್ತಾರೆ, ಪೌರೋಹಿತ್ಯಕ್ಕಾಗಿ ಶುಕ್ರಾಚಾರ್ಯನ ಇಟ್ಟುಕೊಂಡಿದ್ದಾರೆ ದೈತ್ಯರೆಲ್ಲ, ವಿಶೇಷವಾಗಿ ಅವರ ಮಕ್ಕಳೇ ಷಂಡಾಮರಕರು. ಅಲ್ಲಿ ಪಾಠಶಾಲೆ ನಡೀತಾ ಇದೆ, 3 ಪಾಠ, 3 ವರ್ಗ ಅಂದರೆ ಯಾವುದು, ಧರ್ಮ ಅರ್ಥ ಕಾಮ. ಮೋಕ್ಷ ಇಲ್ಲ, ಯಾಕೆ, ಮೋಕ್ಷ ಅಂದರೆ ದೇವರು ಬೇಕು, ದೇವರು ನಾನೇ ದೇವರು ಅಂತ ಅವನು. ಯಾರು, ಹಿರಣ್ಯಕಶಿಪು, ನನ್ನ ಹತ್ರ ಇರೋದೇ ಮೋಕ್ಷ, ಇನ್ನು ಬೇರೆ ಮೋಕ್ಷ ಇಲ್ಲ ಅಂತ ಅವನು ಹೇಳ್ತಾನೆ, ಇನ್ನು ಮೋಕ್ಷದ ಪಾಠ ಇಲ್ಲ. ಸರಿ, ಆ 3ರ ಪಾಠ ಅವರು ಮಾಡುತ್ತಾ ಇದ್ದರೆ ಪ್ರಹ್ಲಾದರಾದರೂ ಅಲ್ಲಿ ಇದ್ರಂತೆ, ಕೇಳಿದರಂತೆ ಶುಶ್ರುವೆ ನ ಪಪಾಠ ಅಂದರೆ ತಲೆಗೆ ತಂದುಕೊಂಡಿಲ್ಲ, ಕೇಳ್ತಾ ಇದ್ರು. ಕೊನೆಗೆ ಕರ್ಕೊಂಡು ಬರ್ತಾರೆ, ಕಳ್ಕೊಂಡು ಬಂದಾಗ ತೊಡೆಯ ಮೇಲೆ ಕೂಡಿಸಿಕೊಂಡು ಪ್ರಹ್ಲಾದರಾದರನ್ನ ಮುದ್ದು ಮಾಡುತ್ತಾ ಕೇಳ್ತಾನೆ, ಏ ಪ್ರಹ್ಲಾದ, ನೀನು ಯಾವುದು ಒಳ್ಳೆಯದು ಅಂತ ತಿಳಿತೀಯೋ, ಮನ್ಯತೆ ಸಾಧುಯದ್ ಭವಾನ್, ಅದು ಹೇಳಪ್ಪ. ಅದು ಹೇಳಿದಾಗ ಪ್ರಹ್ಲಾದರಾದರು ಹೇಳ್ತಾರೆ, ಹೇ ಅಸುರವರ್ಯ, ನೋಡಿ ಅಪ್ಪನನ್ನ ಅಪ್ಪ ಅಂತ ಕರೆದಿಲ್ಲ ಸಾಯೋಪರಿ ಅಂತ, ಅಸುರವರ್ಯ ಅಸುರರಾಟ್ ಅಂತ ಕರೆದದ್ದು. ಯಾಕೆ ಅಂದರೆ ದೇವರನ್ನೇ ಒಪ್ಪಲ್ಲ, ನಿನ್ನ ನಾನು ಅಪ್ಪ ಅಂತ ನಾನು ಒಪ್ಪಬೇಕ, ನಾನು ಒಪ್ಪಲ್ಲ, ಸ್ಟ್ರೈಕ್. ಅದಕ್ಕೆ ಶ್ಯಾಮಸುಂದರದಾಸರು ಹೇಳ್ತಾರೆ, ಆದ್ಯ ಸತ್ಯಾಗ್ರಹ ಮಾಡಿದವರಂತೆ ಅವರು, ನಿನ್ನ ಅಪ್ಪ ಅಂತ ಕರಿಯಲ್ಲ ಅಂಥೇಳಿ. ಆ ರೀತಿಯಲ್ಲಿ ಏ ಅಸುರವರ್ಯ ಅಂದರೆ ಇದರ ವ್ಯಾಲ್ಯೂ ಎಂಥದ್ದು ಅಂದರೆ, ಅದು ಯಾರು ಪ್ರೈಮ್ ಮಿನಿಸ್ಟ್ರು ಎಮ್ ಎಲ್ ಎ ಇರ್ತಾನೆ, ಎಲ್ಲರ ಮಧ್ಯೆ ಮಾತಾಡ್ತಾ ಇದ್ದಾನೆ, ಮಗ ಬಂದು ಕರಿಬೇಕು, ಅಮ್ಮ ಕರೀತಾ ಇದ್ದಾಳೆ ಅಂತ. ಏನಂತ ಕರಿಬೇಕು? ಅಮ್ಮ ಅಪ್ಪ ಅಮ್ಮ ಕರೀತಾ ಇದ್ದಾರೆ ಅಂತ ಹೇಳ್ಬೇಕು ತಾನೆ. ಅವನಂದ, ಹೇ ಎಮ್ ಎಲ್ ಎ ಅಮ್ಮ ಕರೀತಾ ಇದ್ದಾಳೆ, ಹೇ ಎಮ್ ಎಲ್ ಎ ಅಂತ ಕರೆದ್ರೆ ಎಲ್ಲರದ್ರಿಗೆ ಎಮ್ ಎಲ್ ಎ ಆಗಿರಬಹುದು, ಆದರೆ ಮಗ ಬಂದು ಹೇ ಎಮ್ ಎಲ್ ಎ ಅಂತ ಕರೆದ್ರೆ ಎಷ್ಟು ಶೇಮ್ಫುಲ್ ಆಗುತ್ತೆ, ಏನ್ರಿ ಅಪ್ಪ ಅಂತ ಕರೆಯಲ್ಲ ಮಗ ಅಂತ ಕೇಳ್ತಾರಲ್ವ, ಆ ಥರ ಆಗಿದೆ. ಹೇಳ್ತಾನೆ, ಮಗ ಆಗಿದ್ದು ನನ್ನ ಮೇಲೆ ಪ್ರೀತಿ ಬಿಟ್ಟಿದ್ದಾನೆ ಆ ವಿಷ್ಣುವಿಗಾಗಿ. ಸರಿ, ತತ್ ಸಾಧು ಮನ್ಯೇ ಸುರವರ್ಯ ದೇಹಿನಾಂ ಸದಾ ಸಮುದ್ವಿಗ್ನ ಧಿಯಾಮ ಸದ್ಗ್ರಹಾತ್ ಹಿತ್ವಾತ್ಮಪಾತಂ ಗೃಹಮಂಧಕೂಪಂ ವನಂ ಗತೋ ಯದ್ಧರಿಮಾಶ್ರಯೇತ. ಹೇಳ್ತಾರೆ, ಈ ಸಂಸಾರದಲ್ಲಿ ಯಾವಾಗಲೂ ಟೆನ್ಷನ್, ಉದ್ವಿಗ್ನತ, ಸಮುದ್ವಿಗ್ನ ಮಾಮೂಲು ಆಚೆ ಈಚೆ ಅಲ್ಲ, ಬಹಳ ತಲೆ ನೋವಿರುತ್ತಿವರಿಗೆ, ಅದರಿಂದ ಯಾವಾಗಲೂ ಉದ್ವಿಗ್ನರಾಗಿರ್ತಾರೆ. ಇವರು ಮನೆಯನ್ನ, ನಮ್ಮನ್ನು ಹಾಳು ಮಾಡುವ ಮನೆಯನ್ನ, ಅದೇ ಶಬ್ದಗಳು ನೋಡಿ, ಆತ್ಮಪಾತಂ ಗೃಹಂ ಅಂಧಕೂಪಂ, ಹಾಳು ಬಾವಿ ಮನೆ, ಅದನ್ನು ಬಿಟ್ಟು ಕಾಡಿಗೆ ಹೋಗೋದು, ಕಾಡಿಗೆ ಹೋಗಿ ಅಲ್ಲಿರೋ ದೇವರ ಕಾಲು ಹಿಡಿಯುವುದು ಉತ್ತಮ ಅಂದರು. ಚೆನ್ನಾಗಿದೆ. ನಾವು ಕೇಳಿದ್ರೆ ಎಲ್ಲರೂ ಮನೆಗಳು ಬಿಟ್ಟು ಕಾಡಿಗೆ ಹೋದರೆ ಗತಿ ಏನು? ಅದಕ್ಕಂದ್ರೂ ನಾಲ್ಕು ಗೋಡೆಗಳಿಗೆ ಗೃಹ ಮನೆ ಅಂತ ಹೆಸರಲ್ಲ, ಆ ನಾಲ್ಕು ಗೋಡೆ ಮಠದಲ್ಲೂ ಇರುತ್ತೆ, ಹೌದ್ ತಾನೆ? ಆದ್ದರಿಂದ ನಾವು ನಮ್ಮ ಮನೆಯವರಲ್ಲಿ ಯಾರ್ಯಾರು ಇರ್ತಾರೋ, ಗಂಡ ಮಕ್ಕಳು ಹೆಂಡತಿ ಮಕ್ಕಳು, ಅವರ ಮೇಲೆ ನಾವು ಬೆಳೆಸಿಕೊಂಡ ದುರಭಿಮಾನ ಅದು ಗೃಹ. ಯದ್ಯಪಿ ಇಲ್ಲಿ ನೋಡಬೇಕಾಗಿದ್ದು ಫಾಲ್ಟ್ ಯಾರದ್ದು, ತಪ್ಪು ಯಾರದ್ದು ಅಂದರೆ ಹೆಂಡತಿ ಮಕ್ಕಳು ಗಂಡ ಮಕ್ಕಳದ್ದಲ್ಲ, ಅಭಿಮಾನ ಬೆಳೆಸಿಕೊಂಡ ನಮ್ಮದೇ ತಪ್ಪು. ನಾವೇ ಅಭಿಮಾನ ಬೆಳೆಸ್ಕೊಂಡಿದ್ದೀವಿ, ದುರಭಿಮಾನ ಅದನ್ನು ಕತ್ತರಿಸು, ಅದು ಗೃಹ. ಅದನ್ನು ಬಿಟ್ಟು ವನಂಗತಃ, ವನ ಅಂತ ಹೇಳಿದರೆ ತೀರ್ಥಕ್ಷೇತ್ರಗಳು, ಅಲ್ಲಿಗೆ ಹೋದರೆ ಗುರುಗಳು ಸಿಗ್ತಾರಯ್ಯ, ನೀನು ಸಿಕ್ತೀಯ, ಭಗವಂತ ಸಿಗ್ತಾನೆ, ಆದ್ದರಿಂದ ಅದು ಶ್ರೇಷ್ಠ ಅಂದಾಗ ನಕ್ಕ, ಸಿಟ್ಟು ಬರಲಿಲ್ಲ ಮೊದಲು ಬಾರಿ ನಕ್ಕರ್ ಜಹಾಸ. ಈ ಹುಡುಗನ ಬುದ್ಧಿ ಯಾರೋ ಕೆಡಿಸ್ತಾ ಇದ್ದಾರೆ, ಯಾರೋ ವಿಷ್ಣು ಪಕ್ಷದವರು. ಆದ್ದರಿಂದ ಈ ಗುರುಗಳಿದ್ದಾರಲ್ಲ ಹೇಳಿದ್ದೆ, ಸ್ವಲ್ಪ ಸರಿಯಾಗಿ ನೋಡ್ಕೊಳ್ರಿ. ಹುಡುಗರು ಸರಿಯಾಗಿ ಓದದಿದ್ರೆ ಗುರುಗಳಿಗೆ ಬೈಗಳು, ಹೌದ್ ತಾನೆ? ಈಗಲೂ ಅಷ್ಟೇ. ಅದೇ ಥರ ಅವರನ್ನ ಹೇಳಿದಾಗ ಅವ್ರು ಕೇಳ್ತಾರೆ, ಅಪ್ಪ ಪ್ರಹ್ಲಾದ ನಿನ್ಗೆ ಯಾರು ಹೇಳಿಕೊಟ್ರು, ನೀನೇ ಕಲ್ತೀಯ ಹೋಗಿ ಅಥವಾ ಯಾರಾದ್ರು ಹೇಳಿಕೊಟ್ರ? ಅವಾಗಂದ್ರು, ನಾನು ಕಲ್ತಿಲ್ಲ, ಇನ್ನೊಬ್ಬರು ಹೇಳಿಕೊಟ್ಟಿಲ್ಲ, ತಾನಾಗಿ ಒಳಗೆ ಬರ್ತಾ ಇದೆ ನನಗೆ. ಹೇಗೆ ಅಯಸ್ಕಾಂತದ ಸನ್ನಿಧಿಯಲ್ಲಿ ಕಬ್ಬಿಣ ತನ್ನ ವಶವಿಲ್ಲದೆ ತಾನು ಹೇಗೆ ಹೋಗುತ್ತೋ, ತನ್ನ ಪ್ರಯತ್ನವಿಲ್ಲದೆ ನನ್ನ ಮನಸ್ಸು ಹಾಗೆ ಹೋಗಿ ಬಿಡುತ್ತಾ ಇದೆ. ಅವಾಗ ನಮಗೀಗ ಅರ್ಥ ಆಗುತ್ತೆ, ನಮ್ಮದು ದೂಡಿದ್ರೂ ಹೋಗ್ತಾ ಇಲ್ಲ ದೇವರ ಹತ್ರ, ಅವರ ಹತ್ರ ದೇವರ ಹತ್ರ ಹೋಗೋದು ನಿಲ್ಲಿಸಿದ್ರೂ ನಿಲ್ಲುತ್ತಾ ಇಲ್ಲ. ಇದು ಒಳಗಿದ್ದವರಿಗೂ ನಮಗೂ ವ್ಯತ್ಯಾಸ. ಪ್ರದಕ್ಷಿಣೆ ಮಾಡುವಾಗ ಈ ಎರಡೂ ವ್ಯತ್ಯಾಸಗಳು ನಮಗೆ ಗೊತ್ತಿರಬೇಕು. ರಾಯರಲ್ಲಿ ಕೇಳಬೇಕಾಗಿದ್ದೇನು, ನಿಮ್ಮಂತೆ ನಮ್ಮ ಮನಸ್ಸು ದೇವರ ಹತ್ರ ನಮ್ಮ ವಶವಿಲ್ಲದೆ ಹೋಗುವ ವರ ಕೊಡಿ ಅಂತ ಕೇಳಬೇಕು, ಹೌದ್ ತಾನೆ? ಅದಕ್ಕಾಗಿ ಅವರು ಕೂತದ್ದು. ನಾವು ಬೇಡದ್ದೆಲ್ಲ ಕೇಳ್ತಾ ಇರ್ತೀವಿ ರಾಯರನ್ನ. ಸರಿ, ನಂತರ ಅವರು ಸಿಟ್ಟು ಬಂತು, ಬೆತ್ತ ತಂದು ಹೆದರಿಸಿದರು, ಹೆದರಿಸಿದಂತೆ ಮಾಡಿದರು. ಪ್ರಹ್ಲಾದರಾದರೂ ಹೆದರಿದಂತೆ ಮಾಡಿದರು. ಯಾಕೆ? ಅಪ್ಪ ಕೊಲ್ಲಿಕ್ಕೆ ಬಂದರೆ ಹೆದರಿಲ್ಲ, ಮತ್ತೆ ಗುರುಗಳು ಬೆತ್ತದಿಂದ ಹೊಡೆದರೆ ಹೆದರಿದರ ಅಂದರೆ ಬ್ರಾಹ್ಮಣ ಪಾಪ, ಸುಮ್ಮನೆ ಒದ್ದಾಡ್ತಾನೆ, ಆತನಿಗೆ ಯಾಕೆ ತೊಂದರೆ ಕೊಡಬೇಕು ಅಂತ ಹೆದರಿದಂತೆ ಮಾಡಿದರು. ಹೇಳಿದ್ದನ್ನೆಲ್ಲ ಒಪ್ಪಿಸಿದ್ರು, ಖುಷಿಯಾಯಿತು. ಕರ್ಕೊಂಡು ಬಂದರೆ ನಮಗೆ ಹಿರಣ್ಯಕಶಿಪು ಅಂದರೆ ಬಹಳ ಏನು ರೋಡ್ ಸೈಡ್ ಗುಂಡಾ ಥರ ಇರ್ತಾನೆ ಅಂತ, ಏನಿಲ್ಲ, ಒಳ್ಳೆ ಡಿಗ್ನಿಫೈಡ್ ಪರ್ಸನ್, ಜೆಂಟಲ್ಮೆನ್ ಥರನೇ ಇದ್ದಾನೆ ಆತ. ಅಷ್ಟೇ ಅಲ್ಲ, ನೋಡಿ ಹೇಗಿದ್ದಾನೆ. ಪ್ರಹ್ಲಾದರಾಜರು ನಮಸ್ಕಾರ ಮಾಡಿದ ಕೂಡಲೇ ಕೈ ತುಂಬ, ಕೈ ಎರಡೂ ಕೈ ತಲೆ ಮೇಲಿಟ್ಟು ಆಶೀರ್ವಾದ ಮಾಡ್ತಾ ಇದ್ದಾನೆ, ಗಟ್ಟಿಯಾಗಿ ಆಲಿಂಗನ ಮಾಡಿಕೊಳ್ತಾ ಇದ್ದಾನೆ, ಕಣ್ಣಲ್ಲಿ ನೀರು ಬರ್ತಾ ಇದೆ ಸಂತೋಷದಿಂದ, ಮುತ್ತು ಕೊಡ್ತಾ ಇದ್ದಾನೆ, ತೊಡೆ ಮೇಲೆ ಕೂಡಿಸ್ತಾ ಇದ್ದಾನೆ, ಕಣ್ಣಲ್ಲಿ ನೀರು ಆ ಪ್ರಹ್ಲಾದರಾಜರ ತಲೆಯನ್ನು ತೋಯಿಸಿ ಬಿಡ್ತಾ ಇದೆ. ಇದು ಪರಿಸ್ಥಿತಿ. ಅಂಥ ಕಾಲಕ್ಕೆ ಪ್ರಹ್ಲಾದರಾಜರನ್ನು ಕೇಳ್ತಾ ಇದ್ದಾನೆ, ಇಷ್ಟು ಕಾಲ ಗುರುಗಳ ಹತ್ರ ಕಲಿತೀಯಲ್ಲಪ್ಪ, ನೀ ಕಲಿತದ್ದರಲ್ಲಿ ಒಳ್ಳೆಯದು ಹೇಳೋ. ಅಲ್ಲಿ ಪ್ರಶ್ನೆ ಸ್ವಲ್ಪ ಎಡವಟ್ಟಾಯಿತು. ನೀ ಕಲ್ತದ್ದೇ ಹೇಳು ಅಂದರೆ ಅವ್ರು ಹೇಳಿಕೊಟ್ಟದ್ದೇ ಹೇಳ್ತಿದ್ರು, ನರಸಿಂಹದೇವರು ಬರ್ತಿದ್ದಿಲ್ಲ. ಅಲ್ಲಿ ನೀ ಕಲ್ತದ್ರಲ್ಲಿ ಒಳ್ಳೆಯದು ಹೇಳು ಅಂದರೆ ಇವ್ರು ಯಾವುದು ಒಳ್ಳೆಯದೇ ಹೇಳಿಲ್ಲ, ಅದಕ್ಕೆ ನಾರದರು ಹೇಳಿದ್ದೇ ಹೇಳಬೇಕಾಯಿತು. ಹೇಳಿದರು, ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಈ ಒಂಬತ್ತು ಭಕ್ತಿಗಳು ಅಲ್ಲ, ಒಂಬತ್ತು ಭಕ್ತಿಗಳಿಲ್ಲ, ಒಂದೇ ಭಕ್ತಿ. ಒಂದು ಭಕ್ತಿಗೆ ಒಂಬತ್ತು ಮುಖ ಅಂದರೆ ಒಂಬತ್ತು ಲಕ್ಷಣಗಳು. ಒಂಬತ್ತು ಲಕ್ಷಣಗಳಿಂದ ಕೂಡಿದ ಭಕ್ತಿ ಯಾವ ಅಧ್ಯಯನದಿಂದ ಬರುತ್ತೋ ಆ ಅಧ್ಯಯನ ಶ್ರೇಷ್ಠ ಅಂದು. ಆವಾಗ ಏನಿದು ಹುಡುಗ ಹಾಳಾಗಿದ್ದಾನೆ, ಅದರಲ್ಲಿ ವಿಶೇಷವಾಗಿ ಎಲ್ಲವೂ ಗೊತ್ತಲ್ಲ, ಶ್ರವಣ ಕೀರ್ತನ ಚೆನ್ನಾಗಿ ಗೊತ್ತು. ಅದಕ್ಕಂದ್ರು ಶ್ರವಣ ಅಂದರೆ ಒಂದೊಂದು ಬಿಡಿಸ್ತಾರೆ ಆಳವಾಗಿ ಅರಣ್ಯಕಾಚಾರ್ಯರು. ಶ್ರವಣ ಮಾಡಿದ್ವು ನಾವು, ಚೆನ್ನಾಗಿ ಕೇಳಿದ್ವು, ಕೊನೆಗೆ ಚೆನ್ನಾಗಿ ಪಾಯಸ ಮಾಡಿ ಅದಕ್ಕೆ ಒಂದು ತೊಟ್ಟು ಪೆಟ್ರೋಲ್ ಹಾಕಿದಂತೆ. ಚೆನ್ನಾಗಿ ಶ್ರವಣ ಮಾಡಿ ಸ್ವಾಮಿ ನೀ ಮಾಡಿಸಿದ್ದು ಅಂತ ಅಲ್ಲದೆ ನಾ ಶ್ರವಣ ಮಾಡಿದೆ ಅಂತ ಬಂದರೆ ಕೃಷ್ಣಾರ್ಪಣ. ಹಾಗೆ ಎಲ್ಲವೂ ಅಷ್ಟೇ, ಕೀರ್ತನ ಶ್ರವಣ ಸ್ಮರಣ ಪಾದ ಸೇವನ ಎಲ್ಲವೂ ನೀ ಮಾಡಿ ಮಾಡಿಸಿದ್ದು ಅಂತ ಬಂದರೇನೆ ಅದಕ್ಕೆ ಬೆಲೆ ಇಲ್ಲ. ಅದು ನಮ್ಮನ್ನು ರಕ್ಷಣೆ ಮಾಡೋದಲ್ಲ, ಅದೇ ನಮ್ಮನ್ನು ಕೊಲ್ಲುವ ಅಸ್ತ್ರ ಆಗಿಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ನಂತರ ಅರ್ಚನಂ, ಅರ್ಚನ ಅಂದರೆ ಏನು, ಏ ಗೊತ್ತ್ರಿ ಏನಿದೆ, ಕೆ ಆರ್ ಮಾರ್ಕೆಟಲ್ಲಿರೋ ಹೂವೆಲ್ಲ ತಂದು ದೇವರ ಮೇಲೆ ಸುರಿಯೋದು, ಕುಂಕುಮ ಅರಟ್ನ ಗಂಧ ಎಲ್ಲ ದೇವರಿಗೆ. ಯಾರೋ ಅಂದರು ದೇವರ ಮೇಲೆ ಸುರಿಯೋದು ಅಂದರೆ ಇನ್ನೂ ಒಳ್ಳೆ ಶಬ್ದವೇ, ದೇವರಿಗೆ ಹಾಕೋದು, ದೇವರನ್ನ ತೊಳೆಯೋದು. ಏನು ಮಾಡಿದ್ರಿ ಇವತ್ತು ನಮ್ಮ ಮನೆಯಲ್ಲಿ ದೇವ್ರನ್ನ ತೊಳಿತಾ ಇದ್ದಾರೆ ಅಂತ, ತೊಳಿಲಿಕ್ಕೆ ಆ ತೊಳೆಯೋ ಶಬ್ದ ಯಾರಿಗೆ ಯಾವುದಕ್ಕೆ ಬಳಸೋದು, ಎಮ್ಮೆ ಅದಕ್ಕೆ ಬಳಸೋದು ತೊಳಿತಾರೆ ಅಂತ. ದೇವರಿಗೆ ನಮ್ಮ ಮನೆಗೆ ದೇವರನ್ನು ತೊಳಿತಾ ಇದ್ದಾರೆ, ದೇವರಿಗೆ ಹಾಕ್ತಾರೆ ಒಗಿತಾರೆ, ಇವೆಲ್ಲ ಶಬ್ದಗಳಲ್ಲ. ಯಾಕೆ ಹೇಳಿದೆ, ದೇವರಿಗೆ ಆ ಪದಾರ್ಥಗಳೆಲ್ಲ ಕಸದಂತೆ, ಕೇವಲ ನಮಗಾಗಿ ಮುಟ್ತಾನಷ್ಟೇ. ಮತ್ತೆ ಅವನಿಗೆ ನಾವು ಕೊಡಬೇಕಾಗಿದ್ದೇನು, ಅವನದ್ದೇ ರಸರೂಪ ಕೂತಿರುತ್ತೆ, ಬರೇ ಅನ್ನದಲ್ಲಿ ಮಾತ್ರ ಅಲ್ಲ. ನಮ್ಮಲ್ಲಿ ಏನು ಗೊತ್ತಾ, ಹೇಳಿದ್ರೇನೆ ಮಾಡ್ತೀವಿ, ಹೇಳಿದ್ರೆ ಮಾಡಲ್ಲ. ಆನಿಕ ಪಂಜರಲ್ಲಿ ಕೊಟ್ಟಿರ್ತಾರೆ ಏನು ಅಂತ, ನೈವೇದ್ಯ ಕಾಲಕ್ಕೆ ಅನ್ನದಲ್ಲಿರುವ ರೂಪ, ಪ್ರತಿಮಾದಲ್ಲಿರುವ ರೂಪ, ಹೃದಯದಲ್ಲಿರುವ ರೂಪ, ಐಕ್ಯ ಚಿಂತನೆ ಮಾಡಿ. ಯಾಕೆ ಅಂತ ಕೇಳಿದು, ದೇವರು ತಿಂಬಲ್ಲ, ನೀವು ಕೊಟ್ಟ ಅನ್ನ ತನ್ನದೇ ರಸರೂಪ ತಗೊಳ್ತಾನೆ. ಹೌದಾ, ಸರಿಯಾಗಿ ಹೇಳಿದ್ದ? ಹೌದು. ಆವಾಗ ನಾವು ಕೇಳಿದ್ವಿ, ಬರೇ ಊಟದವರೆಗೆ ಅಷ್ಟೇನಾ, ಮಿಕ್ಕದ್ದೆಲ್ಲ ನಿರ್ಮಾಲ್ಯಾಭಿಷೇಕ, ಗಂಧೋದಕ, ಗಂಧ, ಪುಷ್ಪ, ಧೂಪ, ದೀಪ, ಅದು ಡೈರೆಕ್ಟ್ ತಗೊಳ್ತಾನ. ಊಟ ಮಾತ್ರ ಮಾಡಲ್ವಾ ಅಂದ್ರೆ ಯಾವ ಪದಾರ್ಥನೂ ಮುಟ್ಟಲ್ವೋ ಅಂದ್ರು. ಮತ್ತೆ ಅನುಸಂಧಾನ ನೈವೇದ್ಯಕ್ಕೆ ಮಾತ್ರ ಮಾಡ್ತೀವಿ. ನಿರ್ಮಾಲ್ಯ ಅಭಿಷೇಕ ಮಾಡೋ ಕಾಲಕ್ಕೆ ನೀರಿನಲ್ಲಿ ಭಗವದ್ ರೂಪ, ಇಲ್ಲಿ ಭಗವದ್ ರೂಪಕ್ಕೆ ಐಕ್ಯ ಅಂತ ಚಿಂತನೆ ಮಾಡ್ತಾ ಇದ್ದೀವ? ಗಂಧೋದಕ ಮಾಡುವಾಗ ಮಾಡ್ತಾ ಇದ್ದೀವ? ಗಂಧ ಕೊಡೋ ಕಾಲಕ್ಕೆ ಮಾಡ್ತಾ ಇದ್ದೀವ? ಇಲ್ಲ, ನಂಗೆ ಗೊತ್ತಿಲ್ಲ. ಮಾಡ್ತಾ ಇದ್ದೀರಾ? ಪ್ರಾಕ್ಟಿಕಲ್ಲಿ ಇಲ್ಲ. ಹೌದಲ್ವೋ? ಒಪ್ಪಬೇಕು. ಕೇವಲ ನೈವೇದ್ಯಕ್ಕೆ. ಯಾಕೆ? ಆನ್ಹಿಕ ಮಂಜರಿಲಿ ಎಷ್ಟು ಹೇಳಿದ್ರೆ ಅಷ್ಟು ಮಾಡ್ಕೊಂಡು ಹೋಗೋಣ. ರೋಬೋಟ್ ಸಿಸ್ಟಮ್. ರೋಬೋಟಿಗೆ ಯಾವ ಕಮ್ಯಾಂಡ್ ಕೊಟ್ಟರೆ ಅದು ಮಾಡುತ್ತೆ. ತಂಬಿಗೆ ಮೇಲೆ ಇಡು ಅಂದರೆ ಇಡುತ್ತೆ, ಮತ್ತೆ ಕಳೆದ್ ಬಿಟ್ಟರೆ ಮತ್ತೆ ಮೇಲೆ ಕೇಳಲ್ಲ ಅದು. ಆ ಥರ ನಾವು ಒಂದೇ ಮಾಡ್ತೀವಿ. ಆನ್ಹಿಕ ಮಂಜರಿ ಅಲ್ಲಿ, ಆನ್ಹಿಕ ಮಂಜರಿಲಿ ಹೇಳಿದರೆ ಏನು ವಿಶೇಷವಾಗಿ ಎಲ್ಲದಕ್ಕೂ ಐಕ್ಯ ಚಿಂತನೆ ಮಾಡಬೇಕು ಅಂದರೆ ಅವಾಗ ಮಾಡ್ತೀವಿ. ನಾನು ಯಾರನ್ನ ಕಾಮೆಂಟ್ ಮಾಡ್ತಾ ಇಲ್ಲ, ನಾವೆಲ್ಲರೂ ಹಾಗೆ ಇದ್ದೀವಿ. ವಿಶೇಷವಾಗಿ ಅರ್ಚನಾ ಅಂದರೆ ಏನು? ಶಾಸ್ತ್ರ ಹೇಳುತ್ತೆ, ಐಕ್ಯ ಚಿಂತನಂ ಪರಮಾರ್ಚನಂ. ದೇವರ ಪದಾರ್ಥಗತ ಭಗವದ್ ರೂಪಗಳಿಗೆ, ದೇವರಿಗೆ ಐಕ್ಯ ಚಿಂತನೆ ಮಾಡೋದು. ಇನ್ನು ಕೊನೆಗೆ ಬಂದರೆ ಆತ್ಮ ನಿವೇದನ. ಆತ್ಮ ನಿವೇದನ ಅಂದರೆ ನಮ್ಮೊಳಗೆ ನಾವು ತಿಳಿಯೋದು. ನಾವು ಯಾವಾಗಿಂದಲೋ ದೇವರ ಅಧೀನ ಅಂತ ತಿಳಿಯೋದೇ ಆತ್ಮ ನಿವೇದನ ಅಂದರು. ಸಿಟ್ಟು ಬಂತು. ಅದಕ್ಕೆ ಹೇಳಿದ, ನಿನಗೆ ಯಾರು ಹೇಳಿಕೊಟ್ರು? ಯಾರು ಹೇಳಿಲ್ಲ, ನಾನು ಕಲ್ತಿಲ್ಲ, ತಾನಾಗಿ ಬರ್ತಾ ಇದೆ. ಆವಾಗ ಹೇಳ್ತಾ ಇದ್ದಾನೆ, ಇವನನ್ನ ಎಲ್ಲ ಉಪಾಯಗಳಿಂದ ಕೊಂದು ಬಿಡಿ. ಒಂದಲ್ಲ ಎರಡಲ್ಲ, ಎಲ್ಲ ಉಪಾಯಗಳಿಂದ. ಯಾಕಂದ್ರೆ ಸಂಶಯ ಬರ್ತಾ ಇದೆ ಅವನಿಗೆ, ಇವನು ಮಾಮೂಲಾಗಿ ಸಾಯಲ್ಲ ಅಂತ ಸಂಶಯ ಬರ್ತಾ ಇದೆ. ಸರ್ವೈಹಿ ಉಪಾಯೈಹಿ ಹಂತವ್ಯ, ಎಲ್ಲ ಉಪಾಯಗಳಿಂದ ಕೊಂದು ಬಿಡಿ ಅಂತ ಹೇಳಿದಾಗ ಮೊದಲೇ ಎಲ್ಲ ಭೀಕರ ವ್ಯಕ್ತಿಗಳು ಎಲ್ಲರೂ ಶೂಲಗಳು ಹಿಡ್ಕೊಂಡು ಬಂದ್ರಂತೆ. ಶೂಲ ಅಂದರೆ ಚುಚ್ಚೋದು. ಹೌದಲ್ವೋ? ಅಷ್ಟಲ್ಲ ನೋಡಿ, ಇವಾಗ ನೀವು ಚಾಕು ಇದೆ, ತರಕಾರಿ ಹೆಚ್ಚೋ ಚಾಕು, ಅದನ್ನು ಮುಟ್ಟಿದ್ದೀರಿ, ಆ ಅಲುಗನ್ನು ಮುಟ್ಟಿದ್ದೀರಿ, ಏನಾದರೂ ಕಟ್ ಮಾಡುತ್ತಾ? ಇಲ್ಲಲ್ಲ, ಸ್ವಲ್ಪ ಪ್ರೆಸ್ ಮಾಡಬೇಕು, ಮಾಡಿದ್ರೆ ಕಟ್ ಮಾಡುತ್ತೆ. ಹೌದಲ್ವೋ? ಶೂಲ ಹಾಗಲ್ಲ, ಅದನ್ನು ನಿಲ್ಲಿಸಿ ಅದರ ಮೇಲೆ ಕೈ ಒತ್ತಬೇಕಾಗಿಲ್ಲ, ಇಟ್ಟರೆ ಹೊರಗೆ ಬರುತ್ತೆ ಕೈ ಸೀಳಿಕೊಂಡು. ಅಷ್ಟು ಸೂಕ್ಷ್ಮ ಇರೋದು ಶೂಲ ಅಂತ ಕರೀತಾರೆ. ಅಂಥ ಶೂಲ ತಗೊಂಡು ಏನು ಮಾಡಿದರು ಹೇಳ್ತಾರೆ, ಪ್ರಹ್ಲಾದಂ ಸರ್ವ ಮರ್ಮಸು, ಎಲ್ಲೆಲ್ಲಿ ಮರ್ಮಸ್ಥಾನಗಳಿವೆ ಅಲ್ಲಿ ತಿವುದರಂತೆ. ಪ್ರಹ್ಲಾದರ ಚಿಕ್ಕ ಮಗುವನ್ನು ಎಳೇ ಕೂಸು ಅದನ್ನು ತಿವಿತಾ ಇದ್ದಾರೆ. ನಂತರ ಹೇಳ್ತಾರೆ, ಅವರು ಏನು ಮಾಡಲಿಕ್ಕೆ ಹೋದು ಎಲ್ಲವೂ ವ್ಯರ್ಥ ಆಯಿತು ಅಂತಾರೆ. ಹೇಗೆ ವ್ಯರ್ಥ ಆಯಿತು? ದೃಷ್ಟಾಂತ ಕೊಡ್ತಾರೆ, ಸ್ವರೂಪತಃ ಯಾರು ದುಷ್ಟರೋ ಅವರು ಮಾಡಿದ ಪುಣ್ಯಕ್ರಿಯೆಗಳಂತೆ ಎಲ್ಲ ವ್ಯರ್ಥ ಆದವು ಅಂತ. ಅಪುಣ್ಯಸ್ಯೇವ ತತ್ಕ್ರಿಯಾಃ. ನಂತರ ತುಂಬ ಪ್ರಯತ್ನ ಪಟ್ಟರು, ಚೂರು ನೋಡಬೇಕು ಏನೇನು ಮಾಡಿದರು ಅಂತ. ಆನೆಗಳಿಂದ ತೊಳಿಸಿದರು, ಒಂದೇ ಆನೆ ಅಲ್ಲ, ಆನೆಗಳಿಂದ ತೊಳಿಸಿದರು. ಈ ಕಬ್ಬಿಣದ ಈ ಮಳೆ ಇರುತ್ತಲ್ಲ, ಕಬ್ಬಿಣದ ಮಳೆಗಳು, ಅದರಿಂದ ಹಾಸಿಗೆ ಥರ ಆ ಚೂಪಾದ ಮಳೆಗೆ ವಿಷ ಬೆರೆಸಿ ಅದರ ಮೇಲೆ ಇವರನ್ನು ಮಲಗಿಸಿ, ವಸ್ತ್ರವಿಲ್ಲದೆ ಮಲಗಿಸಿ ಆನೆಯಿಂದ ತುಳಿಸಿದರು. ಏನಾಗಬೇಕು ಪರಿಸ್ಥಿತಿ? ಒಂದು ಸೂಜಿ ಚುಚ್ಚಿದ್ರೇನೆ ನಾವು 3 ದಿವಸ ಲೀವಂತೀವಿ ಅಂತಹದ್ದು. ಆ ಮುಳ್ಳೆಲ್ಲ ಒಳಗೆ ಹೋದರೆ ವಿಷ ಬೆರೆಸಿದ್ದು, ಇನ್ನು ಕರ್ಕೋಟಕ ವಿಷ, ಅದು ವಾಸನೆ ನೋಡಿದ್ರೆ ಸತ್ತೋಗ್ತಾರೆ ಅಂತಹದ್ದು. ಚೆನ್ನಾಗಿ ಕುಡಿಸಿದರು, ಅನ್ನಕ್ಕೆ ಬೆರೆಸಿ ಕೊಟ್ಟರು. ಇನ್ನು ಹೇಳ್ತಾರೆ ಸನ್ನೀರು, ಯಾಕೆ ಇಲ್ಲಿ ಬಂದದ್ದೆಲ್ಲ ಗೊತ್ತಾಗಬೇಕಲ್ಲ ಏನೇನು ಮಾಡಿದ್ರು ಅಂತ ಟ್ರೀಟ್ಮೆಂಟ್. ಹೇಳ್ತಾರೆ ಸನ್ನಿರೋಧ ಅಂದರು. ಸನ್ನಿರೋಧ ಅಂದರೆ ಒಬ್ಬ ವ್ಯಕ್ತಿಯನ್ನು ಭೂಮಿಯಲ್ಲಿ ಈ ಸರ್ಕ್ಯುಲರ್ ಆಗಿ ಉದ್ದಕ್ಕೆ ಒಂದು ಪಿಲ್ಲರ್ ಥರ ಕುಣಿ ತೆಗೆದು ಒಳಕ್ಕೂಡಿಸಿಡೋದು. ಅವನು ಆಚೆ ಈಚೆ ತಿರುಗಲಿಕ್ಕಿಲ್ಲ, ಒಳಗ ಕೂಡಿಸಿ ಮೇಲಕ್ಕೆ ಬರ್ಲಿಕ್ಕಿಲ್ಲ, ಗೋಡೆಗೆಲ್ಲ ಎಣ್ಣೆ ಹಚ್ಚಿರ್ತಾರೆ, ಸ್ಲಿಪ್ಪರಿ ಇರುತ್ತೆ, ಒಳಗಿಟ್ಟು ಮೇಲೆ ಮುಚ್ಚಿಡ್ತಾರೆ, ಒಳಗೆ ಅವರಿಗೆ ಬೇಕಾದ ಹಾವು ಚೇಳು ಇವೆಲ್ಲ ಬಿಟ್ಟು. ಹಿಂದೆ ಬ್ರಿಟಿಷ್ ಕಾಲಕ್ಕೆ ಮಾಡ್ತಿದ್ರಂತೆ ನಮ್ಮವರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ರಂತೆ, ಅವ್ರ ಮಾತು ಕೇಳದಿದ್ರೆ ಇಂಥವೆಲ್ಲ ಮಾಡ್ತಾ ಇದ್ರು ಅಂತ ಕೇಳಿದ್ದೆ ನಾನು. ಇದು ಹೇಳ್ತಾರೆ ಸನ್ನಿರೋಧೈಹಿ, ಇನ್ನು ತುಂಬಾ ಮಾಡಿದ್ರು ಅವನು ಪ್ರಹ್ಲಾದರಾದರನ್ನು ಏನೂ ಮಾಡಲಿಕ್ಕಾಗಿಲ್ಲ, ತುಂಬಾ ತಲೆ ಹಿಡ್ಕೊಂಡು ಕೂತಿದ್ದಾನೆ. ಕೂತಿರುವ ಕಾಲಕ್ಕೆ ಹೇಳ್ತಾ ಇದ್ದಾರೆ, ಸರಿ ಹುಡುಗನ ಬುದ್ಧಿ ಆಗಿದೆ, ನೀ ಚಿಂತೆ ಮಾಡಬೇಡ ರಾಜ, ನಮ್ಮ ಹತ್ರ ಕಳಿಸಿಕೊಡಿ, ಶುಕ್ರಾಚಾರ್ಯರು ಬರ್ತಾರೆ ಸರಿ ಮಾಡುತ್ತಾರೆ ಅಂತ. ಇಲ್ಲೊಂದು ಸಣ್ಣ ವಿಷಯ ಬರ್ತಾ ಇದೆ, ಪ್ರಹ್ಲಾದರಾಜರು ಎದುರಿಗೆ ನಿಂತಿದ್ದಾರೆ, ಇಷ್ಟು ಆದರೂ ತಂದೆ ಎದುರಿಗೆ ನಿಂತಿದ್ದಾರೆ, ತಲೆಬಾಗಿ ನಿಂತಿದ್ದಾರೆ. ನಾವು ತಲೆಬಾಗಿರಬಹುದು, ಒಳಗೆ ನಾನಾ ವಿರುದ್ಧ ಭಾವನೆಗಳು ಬರ್ತಾ ಇರಬಹುದು, ಅದು ಯಾರಿಗೆ ಗೊತ್ತಾಗಲ್ಲ. ಆತ ಯಾರು ಹಿರಣ್ಯಕಶಿಪು ದಡ್ಡ ಅಲ್ಲ, ಒಳ್ಳೆ ಯಾವುದು ತಪಶಕ್ತಿ ಸಂಪನ್ನ, ಇನ್ನೊಬ್ಬರ ತಲೆಯಲ್ಲಿ ಏನಿದೆ ಅಂತ ಗೊತ್ತಾಗುತ್ತೆ. ತೋರಿ ನೋಡ್ತಾನೆ, ನೋಡ್ತಾ ಇದ್ದಾನೆ ಪ್ರಹ್ಲಾದರಾದರಲ್ಲಿ, ನನ್ನ ಮೇಲೆ ದ್ವೇಷ ಇದೆಯಾ? ಚೂರು ಇಲ್ಲಂತೆ. ದ್ವೇಷ ಇಲ್ವಾ? ಇದೆ. ಹೇಗೆ? ಹರಿದ್ವೇಷಿ ಆದ್ದರಿಂದ ದ್ವೇಷ ಮಾಡ್ತಾ ಇದ್ದಾರೆ. ಮತ್ತಿನ್ಯಾವುದು? ನನ್ನನ್ನ ಕೊಲ್ಲಲಿಕ್ಕೆ ನೋಡಿದ ಅಂಬೋ ದ್ವೇಷ ಇಲ್ಲಂತವರಿಗೆ. ಅದು ಯಾಕಿಲ್ಲ ಅಂದ್ರೆ, ಇವನು ಗೊಂಬೆ, ಇವನೇ ನನ್ನ ಕೊಲ್ತಾನೆ, ಒಳಗೆ ಸ್ವಾಮಿ ಇದ್ದು ನನ್ನ ಕರ್ಮಾನುಸಾರ ಮಾಡಿದ ಅಂತ ಚಿಂತನೆ ಇದ್ದದ್ದರಿಂದ ಅವನ ಮೇಲೆ ದ್ವೇಷ ಇಲ್ಲಂತವರಿಗೆ. ಇಂಥದ್ದು ನೋಡಿ, ಚಿಕ್ಕ ಹುಡುಗ ಆ ಪ್ರಹ್ಲಾದರಾಜರನ್ನು ನೋಡಿ ಹಿರಣ್ಯಕಶಿಪು ನೆನೀತಾ ಇದ್ದಾನೆ. ಅಪ್ಪ, ಪ್ರಹ್ಲಾದರಾಜರ ಬಗ್ಗೆ ಹಿರಣ್ಯಕಶಿಪುವಿನ ಬಾಯಿಯಿಂದ ಬಂದ ಮಾತು ಪ್ರಭು. ಅಪ್ಪ, ಎಂಥ ಸಮರ್ಥ ಇವ! ಅಷ್ಟೇ ಅಲ್ಲ, ಹೇಗಿದ್ದಾನೆ? ಶುನಶೇಪನಂತೆ ಇದ್ದಾನೆ. ಅಲ್ಲ, ಇವಾಗ ಕೇಳಿದ್ದೀರಾ ಶುನಶೇಪನ ಕಥಾ? ಅಲ್ಲ, ಸಪ್ತಮ ಸ್ಕಂದದಲ್ಲಿ ಶುನಶೇಪನ ಸ್ಮರಣೆ ಬಂದದ್ದು ಕೇಳಿದ್ದೀರಾ? ಹೇಳ್ತಾ ಇದ್ದಾರೆ, ಶುನಶೇಪ ತಂದೆಯ ಮೂರು ಮಕ್ಕಳಲ್ಲಿ ಒಬ್ಬ, ಮಧ್ಯದವ. ಏನು ಕಥಾ? ಹರಿಶ್ಚಂದ್ರ ತನಗೆ ಮಕ್ಕಳಾದರೆ ಬಲಿ ಕೊಡ್ತೇನೆ ಅಂತ ವರುಣದೇವರಿಗೆ ಹರಕೆ ಹಾಕ್ಕೊಂಡ. ಗಂಡು ಮಗು ಆಯಿತು, ಆದ ಕೂಡಲೇ ಬಲಿ ಕೊಡು ಅಂತ ಕೇಳಿದರು. ಸ್ವಲ್ಪ ಅಭಿಮಾನ ಬಂತು, ಅದಕ್ಕೆ ಹೇಳಿದ, ಹಲ್ಲು ಬರಲಿ ಕೊಡ್ತೇನೆ ಅಂದ. ಹಲ್ಲು ಬಂದ್ಮೇಲೆ ಕೇಳಿದ್ರೆ ಇದು ಬಿದ್ದು ಇನ್ನೊಂದು ಹಲ್ಲು ಬರಲಿ ಅಂದ. ಅದಕ್ಕೆ ಸಿಟ್ಟು ಬಂತು, ಶಾಪ ಕೊಟ್ಟು ಹೋದ್ರು ಅವರು. ಏನು ಹೊಟ್ಟೆ ಡುಬ್ಬಣ್ಣ ಆಗಲಿ ಅಂತ, ಯಾವುದು ಜಲೋದರ ವ್ಯಾಧಿ ಬರಲಿ ಅಂತ. ಅಂಥ ಕಾಲಕ್ಕೆ ರೋಹಿತ ದೊಡ್ಡವನಾಗಿ ಇದಕ್ಕೆ ಪರಿಹಾರ ಏನು? ಇನ್ನೊಬ್ಬರನ್ನ ಬಲಿ ಕೊಡಬಹುದು. ಅವಾಗ ದುಡ್ಡು ತಗೊಂಡು ಹೋಗ್ತಾ ಇದ್ದಾರೆ. ಯಾರಂದ್ರೆ ಅವನು ತರಲಿಕ್ಕಿಲ್ಲ, ಒಳ್ಳೆ ಯೋಗ್ಯರಾದವರನ್ನು ತರಬೇಕು. ಅದಕ್ಕೆ ನೋಡ್ತಾರೆ, ಬಡ ಬ್ರಾಹ್ಮಣ ರುಚಿಕ, ಗಂಡ ಹೆಂಡತಿ ಮೂರು ಜನ ಗಂಡು ಮಕ್ಕಳು. ಅದರಲ್ಲಿ ರೋಹಿತ ಹೇಳ್ತಾನೆ, ಒಬ್ಬರನ್ನ ಕೊಡ್ತೀಯ ಬಲಿಗೆ ಮಕ್ಕಳನ್ನ, ಮಿಕ್ಕವರೆಲ್ಲ ಬದುಕಿರಬಹುದು. ಅವಾಗ ತಲೆಯಲ್ಲಿ ಆಲೋಚನೆ ಬರುತ್ತೆ, ಒಬ್ಬ ಹೋದ್ರೆ ಎಲ್ಲರೂ ಬದುಕ್ಬೋದಲ್ಲ, ಬಡತನ ತುಂಬಾ ಕಠಿಣವಾದ್ದು. ಅದಕ್ಕೆ ರಾತ್ರಿ ಗಂಡ ಹೆಂಡತಿ ಇಬ್ಬರು ಆಲೋಚನೆ ಮಾಡ್ತಾ ಇದ್ದಾರೆ. ಗಂಡ ಹೇಳ್ತಾನೆ, ಅಲ್ಲ ಕೊಡೋಣವಾ? ಕೊಡೋಣ. ಹೆಂಡತಿನೂ ಒಪ್ತಾಳೆ. ಆದರೆ ಗಂಡ ಹೇಳಿದ, ನಾ ದೊಡ್ಡವನನ್ನ ಕೊಡಲ್ಲ, ಸ್ವಲ್ಪ ಅವನ ಜವಾಬ್ದಾರಿ ಇರುತ್ತಲ್ವಾ. ಅದಕ್ಕೆ ಹೆಂಡತಿ ಅಂತಾಳೆ, ಹೌದು ಹೌದು, ಚಿಕ್ಕವ ಪಾಪ, ಅವನಿಗೇನು ಗೊತ್ತಿಲ್ಲ, ಸಾಯ್ಲಿಕ್ಕೆ ಗೊತ್ತಾಗ್ಬೇಕಾ, ಅವನಿಗೇನು ಗೊತ್ತಿಲ್ಲ ಪಾಪ, ಅವನ ಕೊಡಲ್ಲ ಅಂತ. ಅದಕ್ಕೆ ಉಳಿದವ ಯಾರು? ಮಧ್ಯದವ. ಅವ ಎದ್ದಿದ್ದ ರಾತ್ರಿ ಹೊತ್ತಿನಲ್ಲಿ. ಎದ್ದಿದ್ದ ಅಂದರೆ ಯಾಕೆ ಎದ್ದಿದ್ದ? ಕೇಳ್ತಾ ಇದ್ದ, ತಲೆಯಲ್ಲಿ ಇಷ್ಟಿದೆ, ನಾನೇ ಹೋಗಬೇಕು ಬಲಿಗೆ, ಇನ್ಯಾರು ಹೋಗಬಾರದು ಅಂತ ಇತ್ತು. ಎಲ್ಲಿ ಅಪ್ಪ ಅಮ್ಮ ಮಿಕ್ಕವ್ರನ್ನ ಕಳಿಸ್ತಾರೇನೋ ಅಂತ ಕಾದುಕೊಂಡಿದ್ದ. ಇವರ ತಲೆಯಲ್ಲಿ ಆಲೋಚನೆ ಗೊತ್ತಾಗಿ ಖುಷಿಯಾಯಿತು. ಬೆಳಿಗ್ಗೆ ಇವರು ಸಂಕೋಚ ಪಡ್ತಾರೆ ನನಗೆ ಹೇಳಲಿಕ್ಕೆ ಅಂತ ತಾನೇ ಹೋದ, ರೋಹಿತನಿಗೆ ಹೇಳಿದ, ದುಡ್ಡು ಕೊಡು ಅಂತ ಹೇಳಿದ, ನಮಸ್ಕಾರ ಮಾಡಿದ, ಹೊರಟೇ ಬಿಟ್ಟ. ಇದು ಸುನಶೇಪ. ಆವಾಗ ಮತ್ತಲ್ಲಿ ಪ್ರಶ್ನೆ ಬರುತ್ತೆ, ಸರಿ ತಾನಾಗಿ ಹೋಗ್ತೇನೆ ನಿರ್ಣಯ ಮಾಡಿದ, ಎಲ್ಲ ಚೆನ್ನಾಗಿದೆ, ಒಂದು ಭಾಗ ಇದೆಯಲ್ಲ, ಅಪ್ಪ ದೊಡ್ಡವನು ಬೇಕು ಅಂದ, ಅಮ್ಮ ಚಿಕ್ಕವನು ಬೇಕು ಅಂದು, ನಾ ಬೇಡದವನಾದನಲ್ಲ ಅಂತ ಆ ಭಾಗ ಇದೆಯಲ್ಲ ಅದಕ್ಕೇನು ಉತ್ತರ ದುಃಖ ಪಟ್ನ ಅಂದ್ರೆ, ಇಲ್ಲ ನನ್ನ ಮೇಲೆ ದೇವರ ಅನುಗ್ರಹ ಇದೆ ಆದ್ದರಿಂದ ಇವರಿಗೆ ಬುದ್ಧಿ ಬಂದಿದೆ ಎಂದು ತಿಳ್ಕೊಂಡು ನಮಸ್ಕಾರ ಮಾಡಿ ಹೋದ್ರಂತ. ಇದು ಸುನಶೇಪನ ಕಥ. ಆದರೆ ಅಂಥ ಸುನಶೇಪನನ್ನ ನಾವು ನಿತ್ಯ ಸ್ಮರಣೆ ಮಾಡಬೇಕು. ಮಾಡ್ತಿದ್ದೀರಾ? ಇಲ್ಲಲ್ಲ. ಯಾವಾಗಾದರೂ ಮಾಡ್ತೀರಾ? ಮಾಡಲ್ಲಲ್ಲ. ಮಾಡಬೇಕ್ರಿ, ಮಾಡ್ತೀವಿ. ಗೊತ್ತಿಲ್ಲದೆ ಸ್ತೋತ್ರಗಳು ಹೇಳ್ತೀವಲ್ಲ, ಆ ಥರ ಆಗುತ್ತೆ. ಏನದು ಅಂದರೆ, ಪುಣ್ಯಾಹವಾಚನ ಕಾಲಕ್ಕೆ ವರುಣದೇವರ ಆವಾಹನ ಆಗುತ್ತಲ್ಲ, ತತ್ವಾಯಾಮಿ ಅಂತ. ಹೌದೋ? ಅದರಲ್ಲಿ ತತ್ವಾಯಾಮೀತಿ ಶುನಶೇಪೋ ವರುಣ ಸೃಷ್ಟಿಪು, ಈ ತತ್ವಾಯಾಮಿ ಎಂಬ ಮಂತ್ರಕ್ಕೆ ಶುನಶೇಪನೇ ಋಷಿ ಅಂತ. ಪುರೋಹಿತರಿಗೂ ಪಾಪ ಏನು ಪಾಠ ಆಗುತ್ತೆ, ಅವರೂ ಅವರನ್ನು ಸ್ಮರಣೆ ಮಾಡಲ್ಲ, ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಪಾಪ ಇಲ್ಲಿ ನಾವು ಇರ್ತೀವಿ, ನಮ್ಗೆ ಸಬ್ಜೆಕ್ಟೇ ಗೊತ್ತಿಲ್ಲ. ಒಟ್ಟಾರೆ ಎಲ್ಲರೂ ಸೇರಿ ಅವರನ್ನು ನೆನೆಯದೇನೆ ನೆನೆಕೊಂಡು ಹೋಗ್ತಾ ಇರ್ತೀವಿ. ಹೌದು ತಾನೆ. ಅದಕ್ಕೆ ಶುನಶೇಪರನ್ನ ನೆನೆದರೇನೆ ಮನೆ ಪವಿತ್ರ ಅಂತ. ಶುನಶೇಪರನ್ನ ಹಿರಣ್ಯಕಶಿಪು ನೆನೆಯುತ್ತಾ ಇದ್ದಾನೆ. ಪ್ರಹ್ಲಾದರಾಜರನ್ನು ನೋಡಿದರೆ ಅವ್ರು ನೆನಪಾಗ್ತಾ ಇದ್ದಾರೆ. ಅಪ್ಪ ನಾನಿಷ್ಟು ಕೊಲಲಿಕ್ಕೆ ನೋಡ್ತಾ ಇದ್ರು ಇವನ್ ಏನು ಅಂದುಕೊಳ್ತಾ ಇಲ್ಲ. ಹಾಗೇನು ದಡ್ಡ ಅಲ್ಲ, ಬಹಳ ಸೂಕ್ಷ್ಮ ವ್ಯಕ್ತಿ. ನಾ ಮಾಡಿದ್ದೆಲ್ಲ ಗೊತ್ತವನಿಗೆ, ಆದರೆ ಅವನನ್ನ ನೆನೀತಾ ಇಲ್ಲ. ಸರಿ, ಕರ್ಕೊಂಡು ಬಂದರು. ಕಟ್ಟಿ ಹಾಕ್ತಾ ಇದ್ದಾರೆ. ಯಾವುದರಿಂದ? ವರುಣ ಪಾಶದಿಂದ ಕಟ್ಟಿ ಹಾಕ್ತಾರೆ. ವರುಣ ಪಾಶ ಅಂದರೆ ಏನದು ಗೊತ್ತಾ ಅಂದರು? ಏನೂ ಇಲ್ಲ, ಕೀಲು ಕೀಲಲ್ಲಿ ಕೀಲುಗಳಲ್ಲಿ ನೀರು ಜಾಸ್ತಿ ಆಗುವಂತೆ ಮಂತ್ರದಿಂದ ಮಾಡೋದು. ಮಂತ್ರದಿಂದ ಮಂತ್ರ ಅಭಿಮಂತ್ರಣ ಮಾಡಿದರೆ ಎಲ್ಲ ಕೀಲುಗಳಲ್ಲಿ ಉಪ್ಪು ನೀರು ತುಂಬಿಬಿಡುತ್ತೆ, ಸಾಲ್ಟ್ ವಾಟರ್. ಅವಾಗೇನಾಗುತ್ತೆ, ಆ ಕೀಲೆಲ್ಲ ಬಾವು ಬಂದು ಬಿಡುತ್ತೆ, ಕದಲಿಕ್ಕಾಗಲ್ಲ, ಹಾಗೇ ಕೂತಿರಬೇಕು. ಸ್ವಲ್ಪ ನಮಗೂ ವರ್ಣಪಾಶ ಇದೆಯಲ್ಲ, ಕೂತವ್ರು ಹೇಳಲಿಕ್ಕಾಗಲ್ಲ, ಎದುರೆ ಕೂಡ್ಲಿಕ್ಕಾಗಲ್ಲ, ಹಾ ಅದು ಜಾಸ್ತಿ ಹಾಗೇ ಇದ್ದಾರೆ. ಅಂದರೆ ಎಲ್ಲಿ ಇವನು ಮಿಕ್ಕವ್ರನ್ನ ಹಾಳು ಮಾಡ್ತಾನೋ ಅಂತ ಕಟ್ಟಿ ಹಾಕಿದ್ದು. ಎಲ್ಲರೂ ಗುರುಗಳು ತಮ್ಮ ಕೆಲಸದಲ್ಲಿರುವಾಗ ಆಟ ಆಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ದೈತ್ಯ ಬಾಲಕರೆಲ್ಲ ಅವರನ್ನ ಕರೀತಾ ಇದ್ದಾರೆ. ಹೇಳ್ತಾರೆ, ಆ ಮಾತು ಹೇಗಿತ್ತು ಪ್ರಹ್ಲಾದರಾಜರದ್ದು, ಶ್ಲಕ್ಷ್ಣಯ ವಾಚ. ಆ ಮಾತು ಸುಂದರವಾಗಿತ್ತು, ಇನ್ನೊಬ್ಬರನ್ನ ಸೆಳೆಯುವಂಥ ಮಾತು. ಅದಕ್ಕೆ ಹುಡುಗರು ಆಟ ಆಡೋರು ಬರ್ತಾರ? ಬರಲ್ಲ, ಹೊಡೆದು ಬಿಡುತ್ತಾರೆ. ಕರೀತಾ ಇದ್ದಾರೆ, ಏ ಬನ್ರಪ್ಪ. ಏನಂತ ಕರೆದ್ರು? ಹೇಳ್ತಾರೆ, ಹೇ ಅರ್ಭಕಾಹ, ಏ ಹುಡುಗರ ಇಲ್ಲಿ ಬನ್ರಿ ಅಂತ ಕರೆದ್ರು. ಇದು ಯಾರು ಕರಿಬೇಕು? ಮುದುಕರಾದವರು ಹುಡುಗರನ್ನ ಕರೆದ್ರೆ ಚೆನ್ನಾಗಿರುತ್ತೆ, ವಯಸ್ಸಾದವರು ಹುಡುಗರನ್ನ ಕರೆದ್ರೆ ಹುಡುಗರ ಅಂತ. ಹುಡುಗರಲ್ಲಿ ಒಬ್ಬರಾಗಿದ್ದು ಅವರನ್ನು, ಏ ಹುಡುಗರ ಬಂದ್ರಿ ಅಂದ್ರೆ ಅವ್ರೇನಂತಾನೆ, ಏನು ಮುದುಕೇನಪ್ಪ ನಮ್ಮನ್ನ ಹುಡುಗ ಅಂತ ಕರೀತಾ ಇದ್ದೆಂಬಲ್ವಾ. ಆದರೆ ಎಲ್ಲರೂ ತಲೆಬಾಗಿದ್ರು. ಯಾಕೆ? ಇವರು ಜ್ಞಾನಿಗಳು, ಅವರಿಗೆಲ್ಲ ಗೊತ್ತು, ಇವರಿಗೂ ಗೊತ್ತು ಶಬ್ದ ಪ್ರಯೋಗ. ಇವರು ಶರೀರದಿಂದಲೂ ಅರ್ಭಕರೆ, ಬುದ್ಧಿಯಿಂದಲೂ ಅರ್ಭಕರೆ. ಇವರು ಶರೀರದಿಂದ ಮಾತ್ರ ಅರ್ಭಕರು, ಜ್ಞಾನದಿಂದ ಶ್ರೇಷ್ಠರು. ನೋಡಿ ಎಂಥ ಶಬ್ದ ಪ್ರಯೋಗ. ಏ ಹುಡುಗರ ಇಲ್ಲಿ ಬರ್ರಿ ಅಂದರು. ನಂತರ ಕರೆದರೆ ಎಲ್ಲರೂ ಬಂದು ಕೊಡ್ತಾ ಇದ್ದಾರೆ. ಅದೇ ಸಿದ್ಧಿ ಪಡೆದವರ ಮಾತಿನ ಪ್ರಭಾವ ಎಂಥದ್ದು ಅಂದರು. ಒಳಗೆ ಸಿದ್ಧಿ ಇದ್ದರೆ ಆ ಮಾತು ಸೆಳೆದು ಬಿಡುತ್ತೆ. ಎಲ್ಲರೂ ಬರ್ತಾ ಇದ್ದಾರೆ, ಆಟದ ಸಾಮಾನು ಬಿಸಾಡ್ತಾ ಇದ್ದಾರಂತೆ. ಬಿಸಾಡಿ ಪ್ರಹ್ಲಾದರಾದರ ಮುಂದೆ ಕೊಡ್ತಾ ಇದ್ದಾರೆ. ಹೇ ಪ್ರಹ್ಲಾದ, ಏನು ಹೇಳಿ? ಕಣ್ಣು ಅಲ್ಲೇ ಇಟ್ಟಿದ್ದಾರೆ, ಮನಸ್ಸು ಅಲ್ಲೇ ಇಟ್ಟಿದ್ದಾರೆ. ಪ್ರಹ್ಲಾದರಾದರು ಹೇಳ್ತಾರೆ, ಅಯ್ಯ ಮೊದಲು ನೋಡಿ, ನಮ್ಮ ಜೊತೆಗಾರರೆಲ್ಲರೂ ಸತ್ತು ಹೋಗ್ತಾ ಇದ್ದಾರೆ. ವಯಸ್ಯಾನ್ ಪಶ್ಯತ ಮೃತಾನ್, ಎಲ್ಲರೂ ಸತ್ತು ಹೋಗ್ತಾ ಇದ್ದಾರೆ, ನಾವು ಸಾಯಬೇಕು. ಆಟದಲ್ಲಿ ಬಿದ್ದು ಮರೆತು ಹೋಗಬೇಡಿ. ಅವರಂದ್ರು, ನಮ್ಮ ವಯಸ್ಸಿಗೆ ತಕ್ಕಂತೆ ನಾವು ಆಟಗಳಾಡಬೇಕಲ್ಲ, ಆಟ ಆಡಿದ್ರೇನೆ ಚೆನ್ನಾಗಿರುತ್ತೆ. ಅವಾಗಂದ್ರು, ಹೀಗಲ್ಲ ಜ್ಞಾನಿಗಳಾದವರು ಹಿಂದೆ ಮಾರ್ಕಂಡೇಯರೇ ಮೊದಲಾದವರೆಲ್ಲ ಹುಡುಗರಾಗಿದ್ದಾಗಲೇನೆ ಆಟ ಬಿಟ್ಟು ದೇವರನ್ನ ಚಿಂತನೆ ಮಾಡಿದರಯ್ಯ. ಬರೀ ಆಟದಲ್ಲೇ ನಾವು ಕಳೆದರೆ ನಮ್ಮ ಆಯುಷ್ಯವೆಲ್ಲ ಹೋಗಿಬಿಡುತ್ತೆ. ಆವಾಗ ಹೇಳ್ತಾ ಇದ್ದಾರೆ ಗುರುಗಳು, ಹೇಳ್ತಾರಲ್ಲ ನೀವು ಆಟ ಆಡ್ಕೊಳ್ರಿ, ದೇವರು ಚಿಂತನೆ ಬೇಡ ಇವೆಲ್ಲ ಇಲ್ಲ ಅಂತಾರಲ್ವಾ. ಹೇಳ್ತಾರೆ ಗುರುಕ್ತಮಪಿನ ಗ್ರಾಹ್ಯಂ ಇದನರ್ಥೇ ಅರ್ಥ ಕಲ್ಪನಂ, ಗುರುಗಳ ಮಾತನ್ನು ಕೇಳಬೇಡಿ. ದೇವರ ಕುರಿತು ವಿರುದ್ಧವಾಗಿ ಹೇಳೋದಾದರೆ, ದೇವರ ಕುರಿತು ಜ್ಞಾನ ಕೊಡದಿದ್ದರೆ ಅಂಥ ಗುರುಗಳ ಮಾತು ಕೇಳಬೇಡಿ. ನಂತರ ತುಂಬಾ ಹೇಳ್ತಾರೆ ಕೌಮಾರೇ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತ ಅನಿಹ. ನಾವು ಹುಡುಗರಿದ್ದಾಗಲೇನೆ ವಿಶೇಷ ಆಚರಣೆ ಮಾಡಬೇಕು, ಹೃದಯದಲ್ಲೇ ಭಗವಂತ ಇದ್ದಾನೆ ಅವನನ್ನ ಚಿಂತನೆ ಮಾಡೋಣ. ಹೌದಾ, ಅವನ ತುಂಬಾ ಕಷ್ಟ ಅಲ್ವಾ ದೇವರ ಸಂತೋಷಗೊಳಿಸೋದು, ಸುಲಭನೋ ಹರಿ. ಹೇಳ್ತಾರೆ ನಹಿ ಅಚ್ಯುತಂ ಪ್ರೀಣಯತಃ ಬಹ್ವ ಆಯಾಸ, ತುಂಬಾ ಆಯಾಸವೇನಿಲ್ಲ, ಅವನ ಶರಣಾಗತನಾದರೆ ಅವನ ಅನುಗ್ರಹ ಮಾಡುತ್ತಾನೆ. ನನಗೆ ನಮ್ಮ ತಾಯಿಯನ್ನ ವಿಶೇಷವಾಗಿ ಇಂದ್ರದೇವರು ದೈತ್ಯರನ್ನ ಸೋಲಿಸಿ ನಮ್ಮಪ್ಪ ತಪಸ್ಸಿ ಕೂತಾಗ ತಾಯಿಯನ್ನ ಕರಕೊಂಡು ಹೋಗ್ತಾ ಇದ್ದರೆ ನಾರದರು ಅಡ್ಡಿ ಬಂದು ಬೇಡ ಅಂದಾಗ ಬಿಟ್ಟರಯ್ಯ. ಆವಾಗ ವಿಶೇಷವಾಗಿ ನಮ್ಮ ತಾಯಿಯನ್ನ ಕರಕೊಂಡು ಬಂದು ಇಚ್ಛಾ ಪ್ರಸೂತಿ ವರವನ್ನ ಕೊಟ್ಟು 100 ವರ್ಷ ನನ್ನ ತಾಯಿ ಗರ್ಭ ಹೊತ್ತಿದ್ಲು. ಅಂದ್ರೆ ನಮ್ಮ ಪ್ರಕಾರ 36,000 ವರ್ಷಗಳ ಕಾಲ ಹೊತ್ತಿದ್ಲು, ಅಷ್ಟು ಕಾಲ ನನಗೆ ಪಾಠ ಮಾಡಿದ್ರು ನೋಡ್ರಿ. 36,000 ವರ್ಷಗಳ ಕಾಲ ಅದೇನು ಸಬ್ಜೆಕ್ಟ್ ಇತ್ತೋ, ಅದೇನು ಪಾಠ ಮಾಡಿದ್ರು, ಇವ್ರು ಏನು ಕೇಳಿದ್ರು, ಅವರಿಗೆ ಎಲ್ಲ ಗೊತ್ತಾಗ್ಬೇಕು ಅಲ್ಲ. ಏನಂಥ ಪರಿ ಇರುತ್ತ 36,000 ವರ್ಷಗಳು ಕೇಳೋಟಿರುತ್ತ ಅಂದ್ರೆ, ಇವರೆಲ್ಲ ತತ್ವಾಭಿಮಾನಿಗಳು, ಅವಾಂತರ ಅಭಿಮಾನಿಗಳು ಇವರೆಲ್ಲ. ಈ ಅಭಿಮಾನಿಗಳು ಏನಾಗ್ತಾರೆ, ಆಯಾ ತತ್ವಗಳು ವಿಶೇಷವಾಗಿ ವ್ಯಾಪ್ತವಾಗಿದ್ದಾಗ ಎಲ್ಲೆಲ್ಲಿ ಎಂಥ ಕಾರ್ಯ ಆಗಬೇಕೆಂಬ ಪಾಠ ದೊಡ್ಡದದು. ನಮ್ಮ ಸಬ್ಜೆಕ್ಟೇ ಬೇರೆ, ಅವರದು ಬೇರೆ, ಅದಕ್ಕೆ ಅವರು ಹೇಳಿಕೊಟ್ರು ಅಂತ ಚೆನ್ನಾಗಿ ಹೇಳುತ್ತಾರೆ. ಎಲ್ಲರೂ ನೋಡಿದರು, ದೇವರ ಚಿಂತನೆ ಮಾಡುತ್ತಾ ಕೂತಿದ್ದಾರೆ. ಆವಾಗ ನಿನ್ನ ಮಗ ಕೆಟ್ಟಿದ್ದಲ್ಲದೆ ಎಲ್ಲರನ್ನ ಕೆಡಿಸ್ತಾ ಇದ್ದಾನೆ ಅಂತ ಹೇಳಿದರು. ಸಿಟ್ಟು ಬಂತವನಿಗೆ, ಕೇಳ್ತಾ ಇದ್ದಾನೆ ಯಾರೋ ನಿನಗೆ ಬಲ ಕೊಟ್ಟಿದ್ದು. ಅವಾಗ ಹೇಳ್ತಾರೆ ನ ಕೇವಲಮ್ಮೇ ಭವತಶ್ಚ ರಾಜನ್ ಸಭೈ ಬಲಂ ಬಲಿನಾಂ ಚಾಪರೇಶಾಂ. ಯಾರು ಬಲಿಷ್ಠರು, ನಿನಗೆ ಬಲ ಕೊಟ್ಟ ಬ್ರಹ್ಮದೇವರಿಗೆ ಬಲ ಕೊಟ್ಟವ ಅವನು, ಅವನೇ ಬಲ ಅಯ್ಯ, ನಿನಗೂ ಬಲ ಅವನೇ ಅಂತ ಹೇಳಿದಾಗ, ಸರಿ ನನಗಿಂತ ಬೇರೆ ಒಬ್ಬ ಜಗದೀಶ್ವರ ಇದ್ದಾನೆ ಅಂತ ಹೇಳ್ತಾ ಇದ್ದೀಯಲ್ಲ, ಎಲ್ಲಿದ್ದಾನವ? ಪ್ರಹ್ಲಾದರಾದರಲ್ಲಿ ಹೇಳಿದರು ಎಲ್ಲಿಲ್ಲ, ಎಲ್ಲ ಕಡೆ ಇದ್ದಾನೆ. ಹೌದಾ, ಎದಿಸ ಸರ್ವತ್ರ, ಅವನು ಎಲ್ಲ ಕಡೆ ಇರೋದಾದರೆ ಅಕಸ್ಮಾತ್ ಸ್ತಂಭೇನ ದೃಶ್ಯತೆ, ಕಂಬದಲ್ಲಿ ಯಾಕೋ ಕಾಣಿಸ್ತಾ ಇಲ್ಲ ಅಂತ ಹೇಳಿದೆ. ವಿಶೇಷವಾಗಿ ಕಂಬವನ್ನ ಹೊಡೆಯುತ್ತಾ ಇದ್ದಾನೆ, ಖಡ್ಗ ಹಿಡ್ಕೊಂಡ ವಿಶೇಷವಾದ ಕೈಯಿಂದ ಸ್ವಾಮಿ ಬರ್ತಾ ಇದ್ದಾನೆ. ಶಬ್ದ ಆಗ್ತಾ ಇದೆ ಸತ್ಯಂ ವಿಧಾತು ನಿಜ ಸತ್ಯ ಭಾಷಿತಮ್ಯೂತೇಶ್ವಕಿರೇಶುಜಾತ್ಮನಃ ಅದೃಶ್ಯತ ಅತ್ಯದ್ಭುತ ರೂಪ ಮುದ್ವಹನ್ ಸ್ತಂಭೇ ಸಭಾಯಾಂ ನ ಮೃಗಂ ನ ಮಾನುಷಂ. ಅದೇನು ಸಂಪ್ರದಾಯ ನಮ್ಮಲ್ಲಿ, ನರಸಿಂಹ ಬಂದಾಗ ಮಾತ್ರ ಹೊಡಿತೀವಿ, ಕೃಷ್ಣ ಹುಟ್ಟಿದ್ದು ಕೇಳಿದ್ರು ಕಾಯಿ ಹೊಡಿಯಲ್ಲ, ಹೊಡಿಸಿದ್ದೀರ? ದಶಮಸ್ಕಂದದಲ್ಲಿ ಯಾಕೆ ರಾತ್ರಿ ಆಯಿತು ಅಂತೇಳಿ ನರಸಿಂಹ ನಮಗೆ ತೊಂದರೆ ಕೊಟ್ಟಿಲ್ಲ, ಯಾವ ರೂಪದಿಂದಲೂ ಊಟಕ್ಕೆ ತೊಂದರೆ ಕೊಟ್ಟಿಲ್ಲ, ಮಧ್ಯಾಹ್ನವೇ ಬಂದ. ಕೃಷ್ಣ ಒಬ್ಬನೇ ಕಾಟ ಕೊಟ್ಟಿದ್ದು, ರಾತ್ರಿ ಬಂದು ಎಲ್ಲರಿಗೂ ಎರಡೆರಡು ಉಪವಾಸ ಮಾಡುವಂತೆ ಮಾಡಿ ಎಲ್ಲ ಮಾಡಿ ಇಷ್ಟು ಧಾನ್ಯದಲ್ಲಿ ಎಬ್ಬಿಸೋದು ಕೃಷ್ಣನೇ. ಕೃಷ್ಣ ಅಂದ ವರ್ಷ ಇಡೀ ಊಟ ಮಾಡ್ತೀರಿ, ಒಪ್ಪತ್ತು ಮಾಡಲಿಕ್ಕಾಗಲ್ಲ, ಬಾ ಊಟ ಬಿಡ್ಲಿಕ್ಕಾಗಲ್ವಾ ಅಂದ. ಆ ರೀತಿಯಲ್ಲಿ ವಿಶೇಷವಾಗಿ ಆ ನರಸಿಂಹದೇವರು ಬರ್ತಾ ಇದ್ದಾರೆ. ತನ್ನ ಭಕ್ತನಾಗಿರತಕ್ಕಂಥ ಬ್ರಹ್ಮದೇವರ ಮಾತು, ನಾರದರ ಮಾತು, ಪ್ರಹ್ಲಾದರಾಜರ ಮಾತು, ಹಾಗೆ ಜಯನ ಮಾತು ಸತ್ಯ ಮಾಡಲಿಕ್ಕಾಗಿ ನೃಸಿಂಹ ರೂಪನಾಗಿ ತಾನು ಬರ್ತಾ ಇದ್ದಾನೆ. ಅಷ್ಟೇ ಅಲ್ಲ, ನಾನು ಎಲ್ಲ ಕಡೆ ಇದ್ದೇನೆ ಎಂಬುದು ಸ್ಥಾಪನೆ ಮಾಡಲಿಕ್ಕೆ ಕಂಬದಿಂದ ಹೊರಗೆ ಬಂದ. ಅದಕ್ಕೆ ವಾಜರಾಜರು ಹೇಳ್ತಾರೆ, ಹೇ ಕಂಬದ ಕುಸೆ ಬಾ ಅಂತಾರೆ ನರಸಿಂಹನನ್ನ. ಸ್ತಂಭಾರ್ಭಕ, ಕಂಬದ ಕೂಸೆ, ನಿಂಗೆ ಅಪ್ಪ ಇಲ್ಲ ಅಮ್ಮ ಇಲ್ಲ, ನಮಗಿದ್ದಾರೆ ನಿಂಗಿಲ್ಲ, ನಿಂಗೆ ಬರೇ ಕಂಬವೇ ಅಪ್ಪ ಕಂಬವೇ ಅಮ್ಮ ಬಾ ಅಂತಾರೆ. ಅಂದರೆ ಆತ ವಿಶೇಷವಾಗಿರ್ತಕ್ಕಂಥ ವಿಲಕ್ಷಣ ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ. ಬಂದವ ಸ್ವಾಮಿ ವಿಶೇಷವಾಗಿ ಮಧ್ಯಾಹ್ನ ಸಂಜೆ ಪರ್ಯಂತ ಯುದ್ಧ ಮಾಡಿದ. ಯಾಕೆ? ದೈತ್ಯರಿಗೆ ಮೋಹ ಕೊಟ್ಟ. ಸರಿಯಪ್ಪ. ನಂತರ ಸಂಜೆ ದ್ವಾರದಲ್ಲಿ ತಾನು ಕೂತ ಸೀಳಿ ಹಾಕ್ತಾ ಇದ್ದಾನೆ, ಅವನ ಕರಳನ್ನ ಕೊರಳಲ್ಲಿ ಧಾರಣೆ ಮಾಡ್ತಾ ಇದ್ದಾನೆ. ಅಲ್ಲ, ಕೊರಳಲ್ಲಿ ಕರಳೆ ಯಾಕೆ ಹಾಕ್ಕೊಂಡ ಅಂದರೆ ಪ್ರಹ್ಲಾದ ರಾಜ ಇದ್ದ ಸ್ವಲ್ಪ ಕಾಲ, ಅದರಿಂದ ಅದು ತುಳಿಯಬಾರದು. ಈ ನಂತರ ಹೇಳ್ತಾ ಇದ್ದಾರೆ, ಹೃತ್ಸರೋರುಹಂ, ತನ್ನ ಉಗುರಿಂದ ಈ ಎದೆ ಪ್ರಾಂತದಲ್ಲಿ ಆ ಕಮಲವನ್ನು ತೆಗೆದು ಪಕ್ಕಕ್ಕಿಟ್ಟಂತೆ. ಇದು ನಾನಿರೋ ಜಾಗ, ಇದನ್ನು ತುಳಿಯಬಾರದು ಅಂತ ಶರೀರವನ್ನು ಪಕ್ಕಕ್ಕೆ ಹಾಕ್ತಾ ಇದ್ದಾನೆ. ಸಿಂಹಾಸನದಲ್ಲಿ ಕೂತಿದ್ದಾನೆ, ಆಕಾಶಕ್ಕೆ ಶಿರ ತಗಲ್ತಾ ಇದೆ. ಎಲ್ಲರೂ ಸ್ತೋತ್ರ ಮಾಡ್ತಾ ಇದ್ದಾರೆ. ಅದ್ಭುತವಾಗಿರ್ತಕ್ಕಂಥ ಸ್ತೋತ್ರ. ಸಿಟ್ಟು ದೇವರದ್ದು ಕಡಿಮೆ ಆಗ್ತಾ ಇಲ್ಲ. ಅದಕ್ಕೆ ನಮ್ಮವ್ರು ಹೇಳ್ತಾರಲ್ವ, ತುಂಬ ಜನ, ನರಸಿಂಹದೇವ್ರು ತುಂಬ ಸಿಟ್ಟು. ಅದಕ್ಕಂದ್ರೂ ನರಸಿಂಹದೇವರಿಗೆ ಸಿಟ್ಟಿಲ್ಲ. ಯಾಕೆ? ಸಿಟ್ಟು ನಮಗಿರೋದು ತಮೋ ಗುಣದ ಲಕ್ಷಣ. ಸಿಟ್ಟು ಅವನಿಗೆ ತಮೋ ಗುಣವೇ ಇಲ್ಲ, ಸಿಟ್ಟು ನಟನೆ ಮಾಡ್ತಾ ಇದ್ದಾನೆ ಭಗವಂತ. ಅವಾಗ ಲಕ್ಷ್ಮೀದೇವಿ ಬ್ರಹ್ಮದೇವರು ಕೇಳಿದರೆ, ಅಯ್ಯ ಆತ ಬಂದದ್ದೇ ಅವನಿಗಾಗಿ, ಅವನನ್ನು ಕಳಿಸಿ ಅಂದಾಗ ಪ್ರಹ್ಲಾದರಾದರು ಬಂದು ನಮಸ್ಕಾರ ಮಾಡಿದರೆ ತಣ್ಣಗಾದನಂತೆ, ತಲೆ ಮೇಲೆ ಕೈಯಿಟ್ಟು ಆಶೀರ್ವಾದ ಮಾಡಿದ. ಆ ಸ್ಪರ್ಶದಿಂದ ಏನಾಯಿತವರಿಗೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಅಶುಭಗಳು ದೂರ ಆಯಿತು. ಸಪದಿ ಅಭಿವ್ಯಕ್ತ ಪರಾತ್ಮ ದರ್ಶನ, ಭಗವಂತನನ್ನ ಹೊರಗೂ ನೋಡ್ತಾ ಇದ್ದಾರೆ, ಒಳಗೂ ನೋಡ್ತಾ ಇದ್ದಾರೆ, ಎರಡೂ ಕಡೆ ನೋಡ್ತಾ ಭಗವಂತನ ಸ್ತೋತ್ರ ಮಾಡ್ತಾ ಇದ್ದಾರೆ. ಬ್ರಹ್ಮಾದಯ ಸುರಗಣಾಹ ಮುನಯೋತ ಸಿದ್ಧಾಹ, ವಿಶೇಷವಾಗಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಸ್ವಾಮಿ ನಾನೇನು ಸ್ತೋತ್ರ ಮಾಡ್ಲಿಕ್ಕಾಗುತ್ತಯ್ಯ ಅಂತ ತುಂಬಾ ಸ್ತೋತ್ರ ಮಾಡಿದ್ರು, ತುಂಬಾ ಸ್ತೋತ್ರ ಮಾಡಿದ್ರು. ನರಸಿಂಹ ಕೇಳಿದ, ಅಲ್ಲಯ್ಯ ಇಷ್ಟು ಜನ ಓಡೋಗ್ತಾ ಇದ್ದಾರೆ ನಾನು ನೋಡಿ ಹೆದರ್ಕೊಂಡು, ನಿಂಗೆ ಹೆದರಿಕೆ ಆಗ್ತಾ ಇಲ್ವಾ ಅಂದ. ಸ್ವಾಮಿ ನೀ ನನ್ನ ಮೇಲೆ ಸಿಟ್ಟು ಮಾಡಿದರೆ ನಾನು ಹೆದರ್ಕೋಬೇಕು, ನನ್ನ ಶತ್ರುವಿನ ಮೇಲೆ ನೀನು ಸಿಟ್ಟು ಮಾಡಿದಾಗ ನನಗೇನು ಭಯವಯ್ಯ, ನನ್ನ ಶತ್ರು ಇನ್ನೊಂದು ಕೂತಿದೆ, ಯಾವುದು ಸಂಸಾರ, ಅದನ್ನು ನೋಡಿ ಹೆದರಿಕೆ ಆಗ್ತಾ ಇದೆ, ಹರಿಯೇ ನಿನ್ನ ನೋಡಿ ಸಂತೋಷ ಆಗ್ತಾ ಇದೆ ಅಂತ ಭಗವಂತನ ವಿಶೇಷ ಸ್ತೋತ್ರ ಮಾಡಿದಾಗ ಭಗವಂತ ಕೇಳಿದ, ಹೇ ಪ್ರಹ್ಲಾದ ವರ ಕೇಳು. ಪ್ರಹ್ಲಾದರಾದರಂದ್ರು, ಸ್ವಾಮಿ ನಿನ್ನನ್ನು ವರಬೇಡಿ ಸೇವಾ ಮಾಡುವವ ಸವೈ ವಣಿಕ್. ಅವನು ದೊಡ್ಡ ವ್ಯಾಪಾರಿ. ನಾನು ವ್ಯಾಪಾರಿ ಅಲ್ಲ, ನಿನ್ನ ಸೇವಕ ನಾನು. ಮತ್ತು ಅಂದರು, ದೊಡ್ಡವ ವರ ಕೇಳು ಅಂತ ಇದ್ದಿ, ನಿನ್ನ ಮಾತು ಉಲ್ಲಂಘನ ಮಾಡಬಾರದು, ಅದಕ್ಕೆ ವರ ಕೇಳ್ತೀನಿ. ಯಪ್ಪ ಏನು ವರ ಕೇಳ್ತಾರೆ, ಎಲ್ಲ ನೋಡಿದ್ರಂತೆ, ನನಗೆ ಗೊತ್ತಿಲ್ಲದೆ ಬಯಕೆಗಳು ಏನಾದರೂ ಇದ್ರೆ ತೆಗೆದು ಬಿಡು ಹರಿಯೇ. ಕಾಮಾನಾಂ ಹೃದಯ ಅಸಂರೋಹ ಭವತಸ್ತು ಋಣೇ ವರಂ. ಸ್ವಾಮಿ ಅನುಗ್ರಹ ಮಾಡಿದ. ಮತ್ತು ಕೇಳಿದರು, ಇನ್ನೊಂದು ಕೊಡು ವರ, ಏನು ಬೇಕಪ್ಪ? ನಮ್ಮಪ್ಪನ ಉದ್ಧಾರ ಮಾಡು, ಪಿತಾಮೇ ಪೂಯೇತ. ಅವಾಗ ನರಸಿಂಹ ಹೇಳಿದ, ಭವಾನ್ವೈ ಕುಲಪಾವನಃ, ನಿನ್ನಂಥ ಕುಲಪಾವನರು ಹುಟ್ಟಿದಾಗಲೂ ಅಪ್ಪನಿಗೆ ಸದ್ಗತಿ ಬೇಕು ಅಂತ ಕೇಳಬೇಕಾ? 21 ಕುಲಪಾವನಾಯಿತಯ್ಯ, 37 ಆದ್ದರಿಂದ ಉದ್ಧಾರ ಆಗಿದ್ದಾರೆ ಅಂತ ಹೇಳಿ ತಂದೆಯ ಕಾರ್ಯಗಳನ್ನು ಮಾಡಿಸಿ ನಂತರ ಪ್ರಹ್ಲಾದರಾಜರಿಗೆ ಅಭಿಷೇಕ ಮಾಡಿಸಿ ನಂತರ ಬ್ರಹ್ಮದೇವರಿಗೆ ಹೇಳ್ತಾ ಇದ್ದಾರೆ, ನೀನು ವರ ಕೊಟ್ಟದ್ದಕ್ಕೆ ಹೀಗಾಯ್ತು ನೋಡು. ಯಾರಿಗೆ? ಹಿರಣ್ಯಕಶಿಪು. ಈಗ ಇಷ್ಟೆಲ್ಲ ನಾ ಬರಬೇಕಾಗಿದ್ದೆ ಯಾಕೆ? ಇಂಥವರಿಗೆ ನೀ ವರ ಕೊಡ್ತಾ ಇದ್ದಿ. ಅವಾಗ ನಮಸ್ಕಾರ ಮಾಡ್ತಾರೆ, ಸ್ವಾಮಿ ಕೊಡಿಸಿದ್ದು ನೀನೇ, ಅವನನ್ನ ಹೀಗೆ ಮಾಡಿಸಿದ್ದು ನೀನೇ, ಮಧ್ಯೆ ನಾನಿದ್ದೀನ, ನಮಸ್ಕಾರ ಮಾಡಿ, ನಿನ್ನ ಅದ್ಭುತವಾದ ರೂಪಕ್ಕೆ ನಮೋ ನಮಃ ಅಂದ್ರು. ಸರಿ, ಮುಂದೆಲ್ಲಿ ಈ ಕಥಾ? ಅದಕ್ಕಂದ್ರು, ಇವನೇ ರುದ್ರದೇವರ ಬಾಣದಲ್ಲಿ ಇದ್ದು ತ್ರಿಪುರರನ್ನ ಸುಟ್ಟವ, ತ್ರಿಪುರಾಸುರರನ್ನ ಸಂಹಾರ ಮಾಡಿದಂಥ ಈ ನರಸಿಂಹನೇ ಇನ್ನೆಲ್ಲಿ? ಕಥೆ ಎಲ್ಲಿದೆ? ಲೋಹಿತೋ ಏನು? ಅದಕ್ಕೆ ಹೇಳ್ತಾರೆ, ಸುಧಾ ಓದುವಾಗ ಹೀಗಿರುತ್ತೆ, ಎಲ್ಲಿ ಸ್ಟಾರ್ಟ್ ಆಗಿದೆ ಎಲ್ಲಿ ಎಂಡ್ ಆಗಿದೆ ಗೊತ್ತಾಗಲ್ಲ, ಮಧ್ಯೆ ಹೋಗ್ತಾ ಇರ್ತೀವಿ. ರಾಯರ ಎಚ್ಚರ ಕೊಡ್ತಾರೆ ಪರಿಮಳದಲ್ಲಿ, ಇಲ್ಲಿದ್ಯಾ ಇಲ್ಲಿದ್ಯಾ ನೋಡ್ಕೋ ಅಂತ ಕೊಡ್ತಿರ್ತಾರ ಅವರು. ಆ ಥರ ಎಲ್ಲಿದೆ ಗೊತ್ತಾ ಕಥಾ ಹೇಳಿದರು. ಆ ನರಸಿಂಹನೇ ನಿನ್ನ ಎದುರಿಗೆ ಕೃಷ್ಣನಾಗಿದ್ದಾನೆ ನೋಡಯ್ಯ ಅಂತ ನಾರದರು ಧರ್ಮರಾಜನಿಗೆ ಹೇಳಿದ್ದು. ಇಷ್ಟೆಲ್ಲ ನಡೆದದ್ದಲ್ಲಿ ಅಗ್ರ ಪೂಜೆಯನ್ನ ಮಾಡುವ ಸಂದರ್ಭದಲ್ಲಿ ಆ ನರಸಿಂಹನೇ ಈ ಕೃಷ್ಣ ಅಂದಾಗ ಅವಾಗ ಭಕ್ತಿಯಿಂದ ಪೂಜಾ ಮಾಡಿದ್ರು ಅಂತ ಹೇಳ್ತಾರೆ. ಆವಾಗ ಸಂತೋಷದಿಂದ ವಿಶೇಷವಾಗಿರತಕ್ಕಂಥ ವರ್ಣಾಶ್ರಮ ಧರ್ಮಗಳಲ್ಲೆಲ್ಲ ಕೇಳುತ್ತಾರೆ. ಅವೆಲ್ಲ ಸಪ್ತಮ ಸ್ಕಂದ ಕೇವಲ ನರಸಿಂಹ ಬರೋದರಿಂದ ಮುಗಿಯೋದಲ್ಲ, ತುಂಬ ಕೂತಿದೆ. ನಾವು ಎಂದೂ ಕೇಳದೇ ಇರುವಂತಹ ವರ್ಣಾಶ್ರಮ ಧರ್ಮಗಳು, ದೇವರ ಅನುಗ್ರಹ ಆಗಬೇಕಾದ್ರೆ ಬೇಕಾದಂತಹದ್ದೆಲ್ಲ ವರ್ಣನೆ ಮಾಡಿದ್ದಾರೆಂಬಲ್ಲಿಗೆ ಸಪ್ತಮ ಸ್ಕಂಧವನ್ನ ಪೂರ್ಣಗೊಳಿಸಿ ಅಷ್ಟಮ ಸ್ಕಂಧಕ್ಕೆ ಹೊರಡತಾ ಇದ್ದಾರೆ. ನಂತರ ಯಾರ ಅನುಗ್ರಹದಿಂದ ಇವತ್ತು ಜಗತ್ತಿನಲ್ಲಿ ಎಲ್ಲರೂ ವಿಶೇಷವಾಗಿ ಒಂದು ಪುಸ್ತಕ ಹಿಡುಕೊಂಡು ಸಾಧನೆ ಮಾಡ್ತಾ ಇದ್ದಾರೋ, ಇರತಕ್ಕಂಥ ಒಂದು ಪುಸ್ತಕ ಗಂಡಸರ ಕೈಯಲ್ಲಿ ಪುಸ್ತಕ ಯಾವುದು? ಹರಿಕಥಾಮೃತ ಸಾರ. ಹರಿಕಥಾಮೃತ ಸಾರದ ಮೂಲಕ ಜಗತ್ತಿಗೆ ಉಪಕಾರ ಮಾಡಿರತಕ್ಕಂಥ ಅದ್ಭುತ ವ್ಯಕ್ತಿಗಳು ಜಗನ್ನಾಥದಾಸರು. ಅವರ ಮಹಿಮೆ ತಿಳಿಯಬೇಕಾದರೆ ಇಷ್ಟು ಒಂದು ಪಂಕ್ತಿಯಲ್ಲಿ ಹೇಳಬೇಕಾದರೆ, ಪ್ರಾರಬ್ಧ ಕರ್ಮದಿಂದ ಅಹಂಕಾರಕ್ಕೆ ತುತ್ತಾಗಿ ಗುರುಗಳ ಅನುಗ್ರಹದಿಂದ ಅಹಂಕಾರ ಬಿಡಿಸಿಕೊಂಡು ಅವರ ಶರಣಾಗತರಾಗಿ ಅವರ ಅನುಗ್ರಹದಿಂದ ಅಪಮೃತ್ಯು ಪರಿಹಾರ ಮಾಡಿಕೊಂಡು 40 ವರ್ಷ ಆಯುಷ್ಯ ಪಡೆದು ಅದ್ಭುತ ಗ್ರಂಥ ಬರೆದು ತಾಯಿಗೆ ಮನೆಯಿಂದಲೇನೆ ಮನೆ ಮೇಲೆ ವಿಶೇಷವಾಗಿ ಕರ್ಕೊಂಡು ಹೋಗಿ ಬ್ರಹ್ಮೋತ್ಸವ ದರ್ಶನ ಮಾಡಿಸಿದವರು. ನಿತ್ಯ ಶ್ರೀರಂಗದಲ್ಲಿರತಕ್ಕಂಥ ದೇವರ ರಂಗೋಲಿ ಮನೆಯಲ್ಲಿ ಹಾಕಿದರೆ ಅಲ್ಲಿ ಏನು ಅಲಂಕಾರ ಇರುತ್ತೋ ಇಲ್ಲಿ ಬರಬೇಕು ಮನೆಯಲ್ಲಿ, ಆ ಥರ ಇಲ್ಲಿಂದಲೇ ನೋಡಿ ಬರದವರು. ರಂಗನಿಂದ ಯಾರಿಗೂ ಆ ಥರ ಸತ್ಕಾರ ಆಗಲಿಲ್ಲ. ರಂಗ ಮೃಷ್ಟಾನ್ನ ಭೋಜನ ಹಾಕಿದ. ಅದ್ಭುತವಾದ ಫಲಕದಲ್ಲಿ ಜಗನ್ನಾಥ ವಿಠಲ ಅಂತ ಈ ರೀತಿ ಅಂಕಿತ ಯಾರಿಗೂ ಬರಲಿಲ್ಲ. ವಿಶೇಷವಾದ ರೀತಿಯಲ್ಲಿ ಭಗವಂತ ಅವರಿಗೆ ಪೂರ್ಣಾನುಗ್ರಹ ಮಾಡಿದ. ಅಂಥ ಮಹಾತ್ಮರ ಕುರಿತು ಗುರುಶ್ರೀಶ ವಿಠಲರು ಹೇಳುತ್ತಾರೆ, ಇಂಥವರ ಸ್ಮರಣೆ ಸಿಗೋದು ದುರ್ಲಭವಯ್ಯ ಅಂತಾರೆ. ಅಂಥವರ ಅಂತರ್ಯಾಮಿ ಆ ನಾರಸಿಂಹ ನಮಗೆಲ್ಲ ಅನುಗ್ರಹ ಮಾಡಲಿ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು.